ಒಂದು ಸಾಯೋದಿಲ್ಲ. ಆದ್ದರಿಂದ ಸತ್ತಾಂತ ದೇವರ ಬಗ್ಗೆ ತಿಳ್ಕೊಂಡವನು ಸಹ ತಪ್ಪು ತಿಳ್ಕೊಂಡವನು ಅಂತಾನೆ ಅರ್ಥ. ಉದಾಹರಣೆಗೆ ನಾವು ಸೂರ್ಯನನ್ನು ನೋಡುತ್ತೇವೆ, ಸೂರ್ಯ ಮುಳುಗಿದ ಅಂತ ಹೇಳ್ತೇವೆ. ನಿಜವಾದ ಸೂರ್ಯ ಕೆಲವರ ಪ್ರಕಾರ ಸೂರ್ಯ ಅಸ್ತಮಿಸಿ ಬಿಟ್ಟ, ಹೊಗೆ ಬಿಟ್ಟ ಅಂತ ಹೇಳುತ್ತಾರೆ. ಸುಳ್ಳು, ಸೂರ್ಯ ಹೊಗೆಯಲ್ಲಿ ಇದ್ದೇ ಇದ್ದಾನೆ ಸೂರ್ಯ, ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಅಷ್ಟೇ. ಯಾರು ಸೂರ್ಯ ಮುಳುಗೇ ಹೋದ ಅಂತ ತಿಳ್ಕೊಂಡಿರ್ತಾರೋ ಅವರಿಗೆ ತಿಳುವಳಿಕೆಯೇ ಇಲ್ಲ. ಸೂರ್ಯ ಬೇರೆ ಕಡೆ ಇದ್ದೇ ಇದ್ದಾನೆ, ಈಗ ಬೆಳಕು ಕೊಡ್ತಾನೆ ಇದ್ದಾನೆ. ಆದರೆ ಗಣೇಶರ ಪಾಲಿಗೆ ಸೂರ್ಯ ಇಲ್ಲೇ ಇಲ್ಲ. ಮತ್ತೆ ಬೆಳಗ್ಗೆ ಹುಟ್ಟಿ ಬರ್ತಾನೆ, ಹೊಸ್ತಾಗಿ ಹುಟ್ಟಿ ಬರ್ತಾನೆ. ಸೂರ್ಯ ಹೊಸ್ತಾಗಿ ಹುಟ್ಟಿ ಬರೋದೂ ಇಲ್ಲ, ಪ್ರತ್ಯೇಕ ಸೂರ್ಯ ನಾಶವಾಗೋದೂ ಇಲ್ಲ. ಆಗ ನಮ್ಮ ಕಣ್ಣಿಗೆ ಕಂಡಾಗ ಆತನ ಉದಯವಾಯಿತು ಅಂತ ಹೇಳ್ತೇವೆ, ನಮಗೆ ಕಣ್ಣಿಗೆ ಕಾಣದೆ ಹೋದಾಗ ಅಸ್ತಮಾನವಾಯಿತು ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿನೇ ಮಾತು ಮಾತ್ರ ಹುಟ್ಟಿದ ಮುಳಿದ ಅಂತಾನೆ, ಮಾತಿರೋದು ಹುಟ್ಟಿದ ಮುಳಿದ ಅಂತಾನೆ. ಅದಕ್ಕೆ ಅರ್ಥ ಮಾತ್ರ, ನಿಜವಾಗಲೂ ಹುಟ್ಟಿದವನು ಅಲ್ಲ, ನಿಜವಾಗಲೂ ಮುಳುಗುವವನು ಅಲ್ಲ. ಅದೇ ರೀತಿಯಲ್ಲಿ ಯಾವನಾದರೂ ಸತ್ರೆ ಕೊಂದವನು ಅಂತ ಒಬ್ಬನು ತಿಳ್ಕೊಂಡ್ರೆ ಅವನು ತಪ್ಪು ತಿಳುವಳಿಕೆ, ಕೊಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಸತ್ತವನ ಬಗ್ಗೆ ಸತ್ತವನು ಅಂತ ತಿಳ್ಕೊಂಡ್ರೆ ಅದು ಸರಿಯಾದ ತಿಳುವಳಿಕೆಯಲ್ಲ, ಜೀವನಿಗೆ ಎಂದೂ ಸಾವಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ವಿಜ್ಞಾನವು ಕೆಲವು ಮಾತನ್ನು ಹೇಳುತ್ತೆ. ನಮಗೆ ವಿಜ್ಞಾನವು ಕೂಡ ಕೆಲವು ಮಾತನ್ನು ಅರ್ಥ ಮಾಡಿಕೊಳ್ಳೋ ರೀತಿಯಲ್ಲಿ ಹೇಳುತ್ತೆ. ಸಾಮಾನ್ಯವಾಗಿ ನಾವೇನು ಹೇಳುತ್ತೇವೆ, ಒಂದು ವಸ್ತು ನಾಶವಾಯಿತು ಅಂತ ಹೇಳಿಬಿಡ್ತೇವೆ. ಒಂದು ವಸ್ತು ನಾಶವಾಯಿತು, ಅದಕ್ಕೆ ಎರಡರ್ಥ. ಒಂದು ಗಡಿಗೆ ಇದೆ, ಗಡಿಗೆ ನಾಶವಾಯಿತು ಅಂತ ಹೇಳಿದರೆ ಗಡಿಗೆ ಈಗ ಇಲ್ಲ. ಆದರೆ ಗಡಿಗೆ ಶೂನ್ಯವಾಗಿಲ್ಲ, ಅರ್ಥ ಮಾಡ್ಕೋಬೇಕು. ಶೂನ್ಯವಾಗಿಲ್ಲ, ಅದು ವ್ಯಾನಿಶ್ ಆಗಿ ಹೋಗಿಲ್ಲ, ಅದು ಮಣ್ಣಾಗಿ ಹೋಗ್ತಾ ಇದೆ ಹೊರತು ಅದು ಸಂಪೂರ್ಣ ನಾಶ ಹೊಂದೋದೇ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಅಪೂರ್ವವಾದ ಹೊಸ ವಿಷಯವನ್ನು ಗೊತ್ತಾಗುತ್ತೆ. ವಿಜ್ಞಾನವನ್ನು ಓದಿ, ವಿಜ್ಞಾನವನ್ನಷ್ಟೇ ಓದಿದವನಿಗೆ ಒಂದು ವಿಷಯ ಹೊತ್ತು ಗೊತ್ತು. ಸರಿಯಾಗಿ ವಿಜ್ಞಾನವನ್ನು ಓದಿದವನಿಗೆ ಒಂದು ವಿಷಯ ಸ್ಪಷ್ಟ, ಮ್ಯಾಟರ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಒಂದು ವಸ್ತು ಸ್ವರೂಪತಃ ಹೊಸತಾಗಿ ಶೂನ್ಯದಿಂದ ಸೃಷ್ಟಿಯಾಗಿ ಬರಲಿಕ್ಕೂ ಸಾಧ್ಯ ಇಲ್ಲ. ಇರತಕ್ಕಂಥ ಒಂದು ವಸ್ತು ಏನು ಮಾಡಿದ್ರು ಶೂನ್ಯ ಆಗೋದೂ ಇಲ್ಲ. ಇದು ವಿಜ್ಞಾನ ಹೇಳಿರ್ತಕ್ಕಂಥ ಮಾತು. ಅದನ್ನು ಜಡ ನಿತ್ಯತ್ವವಾದ ಅಂತ ಕರೀತೆ, ಜಡ ನಿತ್ಯತ್ವವಾದ. ಮತ್ತೇನಾಯ್ತು, ಈಗ ಮಣ್ಣು ಗಡಿಗೆಯಾಗಿತ್ತು, ಗಡಿಗೆ ಮತ್ತೆ ಮಣ್ಣಾಯಿತು. ರೂಪಾಂತರವನ್ನು ಒಪ್ತೇವೆ, ಈ ಟ್ರಾನ್ಸ್ಫಾರ್ಮೇಷನ್ ಒಪ್ತೇವೆ ಹೊರತು ಅನಿಹಿಲೇಷನ್ನ ಒಪ್ಪೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಜಡ ಪದಾರ್ಥಕ್ಕೂ ಸಹ ಸರ್ವಾತ್ಮನ ನಾಶ ಇಲ್ಲ. ಇದು ವಿಜ್ಞಾನ ನಮಗೆಲ್ಲ ಹೇಳಿಕೊಟ್ಟಿರ್ತಕ್ಕಂಥ ಅಂಶ, ವಿಜ್ಞಾನದ ಸಂಶೋಧನೆಗಳೆಲ್ಲ ದೃಢ ಮಾಡಿರ್ತಕ್ಕಂಥ ಅಂಶ ಇದು. ಈ ಜಡದ ಯಾವುದು, ನೀರು ಕಾಯಿಸ್ತಾ ಇರ್ತಾನೆ, ಹಾಲು ಕಾಯಿಸ್ತಾ ಇರ್ತಾನೆ, ತುಂಬ ಕಾಯಿಸಿದಾಗ ನೀರು ಇರೋದಿಲ್ಲ ಪಾತ್ರೆಯೊಳಗೆ, ನೀರು ನಾಶವಾಗಿ ಹೋಗ್ತೇನು. ನೀರು ನಾಶವಾಗಿಲ್ಲ, ಅದು ರೂಪಾಂತರ ಆವಿಯಾಗಿ ಬೇರೆ ರೂಪಕ್ಕೆ ಹೋಗಿದೆ ಹೊರತು ನಾಶವಾಗೇ ಇಲ್ಲ. ಅದು ಯಾವ ಪದಾರ್ಥವು ನಾಶವಾಗೋದೇ ಇಲ್ಲ. ಇದನ್ನು ವಿಜ್ಞಾನ ಹೇಳಿ, ರೂಪಾಂತರವನ್ನು ಒಪ್ತೇವೆ ಹೊರತು ನಾಶವನ್ನು ಒಪ್ಪೋದಿಲ್ಲ. ವಿಜ್ಞಾನದ ಪ್ರಕಾರ ಜಡದ ಮಟ್ಟಿಗೆ ವಿಜ್ಞಾನದ ವಾದ ಇಷ್ಟು. ಇನ್ನು ನಾವು ಚೇತನದ ಬಗ್ಗೆ ಮಾತಾಡಲಿಕ್ಕೆ ಹೊರಟರೆ ಭಗವದ್ಗೀತೆ ಅಂತ ಶಾಸ್ತ್ರ ಹೇಳ್ತಾ ಇದೆ, ಚೇತನಿಗೆ ಎಂದೂ ನಾಶ ಇಲ್ಲ, ಚೇತನನಿಗೆ ಎಂದೂ ನಾಶ ಇಲ್ಲ. ಒಂದು ವಿಶೇಷ ಅಂಶ ಇದೆ, ಜಡ ರೂಪಾಂತರ ಹೊಂದುತ್ತೆ, ಚೇತನ ರೂಪಾಂತರ ಕೂಡ ಹೊಂದೋದಿಲ್ಲ. ಇದು ಭಾರಿ ವಿಶೇಷ. ಚೇತನ ರೂಪಾಂತರ ಕೂಡ ಹೊಂದೋದಿಲ್ಲ, ಜಡಕ್ಕೆ ರೂಪಾಂತರ ನಾವು ಒಪ್ಪಿದರೆ ಚೇತನಕ್ಕೆ ರೂಪಾಂತರವನ್ನು ಒಪ್ಪದೇನೆ ಹಾಗೆ ಇರುತ್ತೆ. ಈ ಕಥೆ ಹೇಳೋದಕ್ಕೇನೆ, ವಾಲಿಯಾಗಿದ್ದ ಇಂದ್ರದೇವರೇ ಮತ್ತು ಅರ್ಜುನನಾಗಿ ಹುಟ್ಟಿದರು. ವಾಲಿ ದೇಹ ಹೋದರೂ ಕೂಡ ಆತನ ಇಂದ್ರತ್ವ ಹೋಗಿಲ್ಲ, ಮತ್ತು ಅರ್ಜುನನಾಗಿ ಬಂದ. ಅದೇ ರೀತಿಯೇ ಅಲ್ಲಿ ಜಾಂಬವಂತನಾಗಿದ್ದಂಥ ಯಮ ಇಲ್ಲಿ ಧರ್ಮರಾಜನಾಗಿ ಬಂದಿದ್ದಾನೆ. ಅಲ್ಲಿ ಮೈಯಿಂದ ವಿವಿಧರಾಗಿದ್ದ ಅಶ್ವಿನಿ ದೇವತೆಗಳು ಇದು ನಕಲ ಸಹದೇವರಾಗಿದ್ದಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಜೀವರಿಗೆ ರೂಪಾಂತರ ಕೂಡ ಇಲ್ಲ, ನಿತ್ಯತ್ವ ಜಡಕ್ಕೂ ಇದೆ ಜೀವಕ್ಕೂ ಇದೆ. ಆದರೆ ವಿಶೇಷ ಅಂದರೆ ಜೀವನಿಗೆ ರೂಪಾಂತರ ಇಲ್ಲ, ಜಡಕ್ಕೆ ರೂಪಾಂತರ ಇದೆ. ಇದು ಒಂದು ಹೊಸ ಅಂಶ ಇದೆ. ಅಂಥ ಹೊತ್ತಿನೊಳಗೆ ಈ ನೀರನ್ನೇ ತುಂಬ ಕಾಯಿಸಿದಾಗ ಅದು ನಾಶವಾಯಿತು ಅಂತ ಹೇಳಿದರೆ ವಿಜ್ಞಾನ ಒಪ್ಪೋದಿಲ್ಲ. ಹಾಗೆ ನಾಶವಾಯಿತು ಅಂತ ಹೇಳೋನಿಗೂ ತಿಳುವಳಿಕೆ ಇಲ್ಲ, ನಾಶವಾಯಿತು ಅಂತ ಹೇಳೋನಿಗೆ ತಿಳುವಳಿಕೆ ಇಲ್ಲ, ಅವನು ವಿಜ್ಞಾನ ಗೊತ್ತಿಲ್ಲ ಅಂತ ಅರ್ಥ. ಅದೇ ರೀತಿ ವಿಜ್ಞಾನ ಗೊತ್ತಿಲ್ಲದೆ ಇದ್ದವನು ಒಂದು ವಸ್ತುವನ್ನು ಸಂಪೂರ್ಣ ನಾಶವಾಯಿತು ಅಂತ ಹೇಳ್ತಾನೆ, ವಿಜ್ಞಾನ ಗೊತ್ತಿದ್ದವನು ಅದು ರೂಪಾಂತರ ಹೊಂದಿತು ಅಂತ ಹೇಳ್ತಾನೆ. ಇಷ್ಟೇ ವ್ಯತ್ಯಾಸ. ಅದೇ ರೀತಿ ತತ್ವಜ್ಞಾನ ಗೊತ್ತಿದ್ದವನು ಜೀವನನ್ನು ತತ್ವಜ್ಞಾನ ಗೊತ್ತಿಲ್ಲದೆ ಇದ್ದವನು ನಾಶವಾದ ನಾಶವಾದ ಅಂತ ಕರೆದು ಬಿಡ್ತಾನೆ. ತತ್ವಜ್ಞಾನ ಗೊತ್ತಿದ್ದವನು ನಾಶವಾದ ಅಂತ ಹೇಳೋದಿಲ್ಲ, ಅವನು ಬೇರೊಂದು ಜಾಗಕ್ಕೆ ಹೋದ, ರೂಪಾಂತರ ಕೂಡ ಹೊಂದಿಲ್ಲ. ಗಮನಿಸ್ತಾನೆ, ರೂಪಾಂತರ ಹೊಂದಿಲ್ಲ, ಬೇರೊಂದು ಕಡೆಗೆ ಹೋದ ಅಷ್ಟೇ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ನಿತ್ಯ ಜೀವನದ ವ್ಯವಹಾರಕ್ಕೂ ವಸ್ತುಸ್ಥಿತಿಗೂ ವಿಜ್ಞಾನಕ್ಕೂ ನಮಗೂ ಹೇಗೆ ವ್ಯತ್ಯಾಸ ಇದೆಯೋ, ತತ್ವಜ್ಞಾನಕ್ಕೂ ನಮ್ಮ ನಿತ್ಯ ಜೀವನಕ್ಕೂ ವ್ಯತ್ಯಾಸ ಇದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆ ಹೇಳ್ತಕ್ಕಂಥ ವಿಚಾರ ಎಷ್ಟು ಸತ್ಯವಾದ ವಿಚಾರ, ಆಳವಾಗಿ ವಿಶ್ಲೇಷಣೆ ಮಾಡತಕ್ಕಂಥ ಯಾರಿಗೂ ಸಹ ಮನಸ್ಸಿಗೆ ಮುಟ್ತಕ್ಕಂಥ ವಿಚಾರ. ಅದಕ್ಕೆ ಏನಂ ವೇತ್ತಿ ಹಂತಾರಂ ಎಶ್ಚೇನಂ ಮನ್ಯತೆ ಹತಂ ತಾವು ಹೋ ನ ವಿಜಾನೀತ ನಾಯಂ ಹಂತಿ ನ ಹನ್ಯತೆ. ಇದು ಒಂದು ವಿಧವಾದ ಅರ್ಥ. ನಿನ್ನೆ ಇನ್ನೊಂದು ಅರ್ಥ ನೋಡಿದ್ದೇವೆ. ಉದಾಹರಣೆಗೆ ಈಗ ಒಬ್ಬನನ್ನು ಕೊಂದ, ಕರ್ಣನನ್ನು ಅರ್ಜುನ ಕೊಂದ, ಕಥೆ ಕೇಳಿದ್ದೇವೆ. ಇಲ್ಲೂ ಅಷ್ಟೇನೆ, ಅರ್ಜುನ ತಾನೇ ತಾನಾಗಿ ಕರ್ಣನನ್ನು ಕೊಂದ ಅಂದ್ರೆ ಅದೂ ತಪ್ಪೆ. ಅರ್ಜುನಿಗೆ ಕೊಲ್ಲೋ ಶಕ್ತಿ ಇದ್ದಿದ್ದು ಎಲ್ಲಿಂದ? ಕೊಲ್ಲಲಿಕ್ಕೆ ಹೇಳಿದವನು ಯಾರು, ಕೊಲಿಸಿದವನು ಯಾರು? ಕೃಷ್ಣ. ಆದ್ದರಿಂದ ಅರ್ಜುನ ತಾನೇ ಮಾಡಿದ ಅಂತ ಯಾರಾದ್ರೂ ತಿಳ್ಕೊಂಡ್ರೆ ಅದು ತಪ್ಪು ತಿಳುವಳಿಕೆ. ಯಾಕೆ ಇವತ್ತು ಅದು ಒಂದೇ ಅಲ್ಲ ಅಂತ ನೋಡಿದ್ದೇವೆ. ಯಾವುದೇ ಕೆಲಸವನ್ನ ಒಬ್ಬನು ಇವನೇ ಮಾಡಿದ ಅಂತ ಯಾರು ಹೇಳ್ತಾನೋ ಅವನಿಗೆ ತಿಳುವಳಿಕೆ ಇಲ್ಲ, ಮತ್ತು ಇವನೇ ಮಾಡಿದ ಅಂತ ಯಾವನು ತನ್ನ ಬಗ್ಗೆ ತಾನೇ ತಿಳ್ಕೊಳ್ತಾನೋ ಅವನಿಗೂ ತಿಳುವಳಿಕೆ ಇಲ್ಲ. ನಾನೇ ಮಾಡಿದೆ ಅನ್ನೋದು ತಪ್ಪು ತಿಳುವಳಿಕೆ, ಇವನೇ ಮಾಡಿದ ಅಂತ ಹೇಳೋದು ತಪ್ಪು ತಿಳುವಳಿಕೆನೆ. ಸರಿಯಾದ ತಿಳುವಳಿಕೆ ಯಾವುದಾದ್ರೆ ಭಗವಂತ ಮಾಡಿಸಿದ, ಇದು ಸರಿಯಾದ ತಿಳುವಳಿಕೆ. ಇದು ಒಂದು ಕೆಲಸ ಎರಡು ಕೆಲಸ ಅಲ್ಲ, ಜಗತ್ತಿನಲ್ಲಿ ಯಾವುದೇ ಕೆಲಸವಾಗಿರಲಿ ಅಲ್ಲಿ ಮೂಲತಃ ಭಗವಂತನೇ ಅದು ಮುಖ್ಯ ಕರ್ತೃವಾಗಿದ್ದಾನೆ. ಇವತ್ತು ದೇವರು ಎಲ್ಲಿದ್ದಾನೆ ಏನ್ ಮಾಡ್ತಾನೆ ಅಂತ ಕೇಳೋ ಜನಕ್ಕೆ ಭಗವದ್ಗೀತೆ ಕೊಟ್ಟ ಉತ್ತರ, ದೇವರು ಎಲ್ಲ ಇದ್ದಾನೆ. ಏನ್ ಮಾಡ್ತಾನೆ ಅಂದ್ರೆ ಎಲ್ಲವನ್ನೂ ಮಾಡ್ತಾನೆ. ಅಂದ್ರೆ ದೇವರು ಮಾಡದೇ ಇರತಕ್ಕಂಥ ಕೆಲಸ ಜಗತ್ತಿನಲ್ಲಿ ಇಲ್ಲೇ ಇಲ್ಲ. ತೇನ ವಿನ ತೃಣಮಪಿ ನಚಲತಿ ಅಂತ ಹೇಳಿದ ಮೇಲೆ ಒಂದು ಕೆಲಸ ಆಯಿತು ಅಂದ್ರೆ ಅಲ್ಲಿ ಭಗವಂತ ನಿಂತು ಮಾಡಿಸಿದ್ದಾನೆ ಹೊರತು ತನ್ನಷ್ಟಾನೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದು ತತ್ವಜ್ಞಾನದ ಅತ್ಯಂತ ಶ್ರೇಷ್ಠವಾದಂಥ ಉಪದೇಶ. ಅದನ್ನ ಭಗವಂತ ಹೇಳಿದ. ಇಲ್ಲೂ ಕೂಡ ಅಷ್ಟೇ, ಕರ್ಣನನ್ನು ಕೊಲ್ಲೋದು ಅಂದ್ರೆ ಆ ಕರ್ಣ ರೂಪದ ದೇಹ ಹೋಯ್ತೇ ಹೊರತು ಒಳಗಿದ್ದ ಸೂರ್ಯನಿಗೆ ನಾಶ ಇಲ್ಲ. ಮತ್ತೆ ಕರ್ಣನ ದೇಹ, ಅದಕ್ಕೆ ಹೇಳಿದ್ದು ವಸ್ತುವಿಗೆ ಜಡವಸ್ತುವಿಗೆ ರೂಪಾಂತರ ಇದೆ, ಈ ಚೇತನಕ್ಕೆ ದೇಹಾಂತರ ಇದೆ ಹೊರತು ಅದಕ್ಕೆ ಈ ರೀತಿಯಾದ ರೂಪಾಂತರ ಇಲ್ಲ. ಜಡವಸ್ತುವಿನ ರೂಪಾಂತರ ದಂತೆ ಜೀವಕ್ಕೆ ಇಲ್ಲ, ಅದಕ್ಕೆ ದೇಹಾಂತರ ಇದೆ. ಆ ದೇಹಾಂತರ ವಿವರಣೆಗೋಸ್ಕರನೇ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೂಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಎಷ್ಟೋ ಸರ್ತಿ ಹೀಗಾಗುತ್ತೆ, ಸತ್ತವನು ಮತ್ತೆ ಹುಟ್ಟಿ ಬಂದಿರ್ತಾನೆ. ನಮ್ಮ ಕಾಲಕ್ಕೆ ಸತ್ತು ನಮ್ಮ ಕಾಲಕ್ಕೆ ಯಾಕಂದ್ರೆ ಹುಟ್ಟಿ ಬಂದಿರಬಹುದು, ಆದರೆ ನಮಗೆ ಅವ್ರ ಗುರುತು ಸಿಕ್ಕೋದಿಲ್ಲ. ನಾವು ಸತ್ತ ಅಂತ ಅಷ್ಟು ತಿಳ್ಕೊಂಡಿರ್ತೇವೆ ಹೊರತು ಹುಟ್ಟಿ ಬಂದು ನಮಗೆ ಗೊತ್ತಾಗೋದೇ ಇಲ್ಲ. ಯಾಕೆಂದ್ರೆ ದೇಹ ಬೇರೆಯಾಗಿದೆ, ಈಗ ದೇಹ ಬೇರೆಯಾಗಿದ್ದಕ್ಕೋಸ್ಕರ ಅವರು ನಮಗೆ ಗುರುತು ಸಿಗೋದಿಲ್ಲ. ದೇಹ ಬೇರೆಯಾದಕ್ಕೆ ಗುರುತು ಸಿಗಲಿಕ್ಕೆ ಸಾಧ್ಯ ಇಲ್ಲವೇ ಅಂತ ಕೇಳಿದರೆ, ಲೋಕದೊಳಗೆ ಯಾವನೋ ಒಬ್ಬನು ಅನ್ಯೂಶುವಲ್ ಡ್ರೆಸ್ ಹಾಕೊಂಡ್ಬಿಟ್ರೆ ಗೊತ್ತಾಗೋದೇ ಇಲ್ಲ. ಫ್ಯಾನ್ಸಿ ಡ್ರೆಸ್ ಹಾಕಿದಾಗ ಯಾರು ಅಂತ ಗೊತ್ತು ಕಂಡಿಡಲಿಕ್ಕಾಗೋದಿಲ್ಲ. ಎಷ್ಟೋ ಸರ್ತೆ ಹೆಸರು ಹೇಳಿದಾಗ ಗೊತ್ತೋ ಇವರ ಅದು ಅಂತ ಗೊತ್ತಾಗುತ್ತೆ. ಅಂದರೆ ಹೊರಗಿನ ವೇಷಭೂಷಣಗಳ ಬದಲಾವಣೆಯಿಂದನೇ ಒಂದು ವ್ಯಕ್ತಿ ನಮಗೆ ಗೊತ್ತಾಗೋದಿಲ್ಲ. ಇನ್ನು ಬೇರೊಂದು ದೇಹನೇ ತಗೊಂಡು ಬಂದ ಹೇಗೆ ಗೊತ್ತು ಸಿಗ್ತಾ ನಮಗೆ? ಗೊತ್ತು ಸಿಗೋದಿಲ್ಲ ಅಷ್ಟೇ. ಅದಕ್ಕೆ ವೇಷಾಂತರ ಮಾಡುವುದು ಹೇಗೋ, ವಸ್ತ್ರಧಾರಣೆಯಲ್ಲಿ ಬದಲಾವಣೆ ಹೇಗೋ, ವಸ್ತ್ರಗಳ ಬದಲಾವಣೆ ಹೇಗೋ, ದೇಹದ ಬದಲಾವಣೆ ಹೇಗೆ ಅಂತ ಹೇಳಿದ್ದೆ. ಸಣ್ಣ ಪುಟ್ಟ ವ್ಯತ್ಯಾಸವಾದರೆ ಅಷ್ಟು ಮನಸ್ಸಲ್ಲಿ ಗೊತ್ತಾಗಿಬಿಡುತ್ತೆ. ಅದು ಎಷ್ಟೋ ಸಲ ಸಣ್ಣ ಪುಟ್ಟ ವ್ಯತ್ಯಾಸ ಗುರುತಿಸಿಬಿಡ್ತಾರೆ, ಗಮನಿಸಕ್ಕೆ ಹೋಗೋದಿಲ್ಲ. ದೊಡ್ಡ ವ್ಯತ್ಯಾಸ ಅಂತ ಅಷ್ಟೇ ಗುರುತಿಸಿಬಿಡ್ತಾನೆ, ದೊಡ್ಡ ವ್ಯತ್ಯಾಸನ ಗುರುತಿಸ್ತಾನೆ. ಯಾಕೆ ಇವತ್ತು ಇಂಥ ಶರ್ಟ್ ಹಾಕಿದ್ದೀನಿ ಕೆಳೇ ಬಿಡ್ತಾನೆ, ಬಿಡೋದಿಲ್ಲ. ಇನ್ನೂ ದೊಡ್ಡ ವ್ಯತ್ಯಾಸ ಆದ ಗುರುಸೋದೇ ಇಲ್ಲ ಯಾರೋ ಅಂತ ತಿಳ್ಕೊಂಡ್ಬಿಡ್ತಾನೆ. ಮತ್ತೆ ಈ ರೀತಿ ನಮ್ಮ ವೇಷದಲ್ಲೇ ಇಷ್ಟೆಲ್ಲ ಟ್ರಿಕ್ಸ್ ಇದೆ. ಮೇಕಪ್ ಮಾಡಿದಾಗ ಹೇಗಿದ್ದ ವ್ಯಕ್ತಿ ಹೇಗೋ ಆಗಿಬಿಟ್ಟಿರ್ತಾನೆ. ತರುಣನನ್ನ ಮುದುಕನ ವೇಷ ಹಾಕ್ಲಿಕ್ಕೆ ಬರುತ್ತೆ, ಮುದುಕನಿಗೆ ತರುಣನಂತೆ ಕಾಣೋ ವ್ಯಕ್ತಿ ಟೆಕ್ನಿಕ್ ಉಪಯೋಗಿಸ್ತಾರೆ. ಈ ಬದಲಾವಣೆಯಲ್ಲಿ ನಾವು ಹೇಗೆ ಆ ಕ್ಷಣಕ್ಕೆ ನಾವು ತಿಳುವಳಿಕೆಯನ್ನು ಕಳ್ಕೊಂಡು ಬಿಡ್ತೇವೋ, ಇನ್ನು ಬೇರೆ ದೇಹವನ್ನೇ ಜೀವ ತಳೆದು ಬಂದಾಗ ಗುರುಸೋ ಪ್ರಶ್ನೆ ಬರೋದೇ ಇಲ್ಲ. ಅದಕ್ಕೆ ದೃಷ್ಟಾಂತ ನೋಡಿ, ಭಗವಂತನ ರಾಮರೂಪ ಇದೆ, ಭಗವಂತನ ಕೃಷ್ಣ ರೂಪ ಇದೆ. ಜಾಂಬವಂತ ರಾಮರೂಪವನ್ನು ಆರಾಧನೆ ಮಾಡಿದವನು, ಬಹು ವರ್ಷಗಳ ಕಾಲ ಶ್ರದ್ಧೆಯಿಂದ ಸೇವೆ ಮಾಡಿದವನು. ಅದೇ ರಾಮನೇ ಕೃಷ್ಣನಾಗಿ ಬಂದಿದ್ದಾನೆ. ಜಾಂಬವಂತ ಕೃಷ್ಣ ಗುರುತಿಗಲೇ ಇಲ್ಲ, ಫೈಟಿಂಗ್ ಶುರು ಆಗಬೇಡ, ದೊಡ್ಡ ಯುದ್ಧ ಮಾಡಿದ್ದೆ ಕೆಲಸ. ಅನೇಕ ದಿವಸ ಹೊಡೆದಾಡಿದ ಮೇಲೆ ಆ ಗೊತ್ತಾಗುತ್ತೋ ಆ ರಾಮನೇ ಕೃಷ್ಣ ಅಂಥೇಳಿ. ಇದು ಭಾರಿ ವಿಶೇಷ ಇದೆ, ಆದರೆ ವ್ಯತ್ಯಾಸ ಇಷ್ಟೇ. ರಾಮ ಭಗವಂತ, ಕೃಷ್ಣನೂ ಭಗವಂತ, ರಾಮ ರಾಮ ಕೃಷ್ಣ ಕೃಷ್ಣ. ಆದರೆ ರಾಮನು ಪೂರ್ಣವಾಗಿ ಭಗವಂತ, ಕೃಷ್ಣನು ಪೂರ್ಣವಾಗಿ ಭಗವಂತ. ಸದಾ ನಿತ್ಯ ಇರತಕ್ಕಂಥ ರೂಪಗಳು ನಮಗೆ ಅದು ಗೊತ್ತ. ನಾವು ಹೇಗೆ ಬೇರೆ ದೇಹವನ್ನು ತಗೊಳ್ಳುತ್ತೇವೋ, ಭಗವಂತ ಹಾಗೆ ಬೇರೆ ದೇಹ ತಗೊಳ್ಳೋ ಪ್ರಶ್ನೆ ಇಲ್ಲೇ ಇಲ್ಲ. ಎಲ್ಲ ಅವನು ಸ್ವಂತ ದೇಹಗಳೆಂಬುದು ಭಾರಿ ವಿಶೇಷ. ನಮಗೆಲ್ಲ ಒಂದೊಂದು ಸ್ವರೂಪ ದೇಹ ಅಂತ ಹೇಳಿದ್ದೇನೆ, ಸ್ವರೂಪ ದೇಹ ನಮ್ಮದೇ ಒಂದಿರುತ್ತೆ. ಭಗವಂತನ ಸ್ವರೂಪದಲ್ಲೇ ಅನಂತ ರೂಪಗಳಿದೆ. ಅದನ್ನೇ ಭಗವದ್ಗೀತೆಯಲ್ಲಿ ಮುಂದೆ ಅರ್ಜುನ ಕಂಡು ಹೇಳ್ತಾರೆ. ಎಷ್ಟು ನಿಂತು ಕೃಷ್ಣ, ಅನಂತ ರೂಪ ನೀನು, ವಿಶ್ವರೂಪನಾಗಿದ್ದಿ, ಅನಂತ ರೂಪನಾಗಿದ್ದಿ, ಅನಂತ ಬಾಹುದರ ಪಾದ ನೇತ್ರಂ, ಅನಂತ ಬಾಹುಗಳು, ಅನಂತ ಉದರಗಳು, ಅನಂತ ನೇತ್ರ, ಎಷ್ಟು ಅನಂತವಾಗಿದ್ದೆ ಅಂತೇಳಿ ಅರ್ಜುನ ಕಾಣ್ತಾನೆ. ಈ ರೀತಿ ಜೀವರಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅದು ಭಗವಂತನಿಗೆ ಮಾತ್ರ ಸಾಧ್ಯವಾದ ಹಿರಿಮೆ. ಇದು ಅರ್ಥ ಮಾಡಿಕೊಂಡ್ರೆ ಜಡದ ನೇಚರ್ ಮ್ಯಾಟರ್ ನೇಚರೇ ಬೇರೆ, ಈ ಸ್ಪಿರಿಟ್ ಜೀವರ ನೇಚರೇ ಬೇರೆ, ಸೂಪರ್ ಸ್ಪಿರಿಟ್ ಭಗವಂತ ಅವನ ರೀತಿನೇ ಬೇರೆ. ಈ ಮೂರರ ವ್ಯತ್ಯಾಸ ನಮಗೆ ಗೊತ್ತಾದರೆ ಅದನ್ನೇ ಪಂಚಭೇದ ಅಂತ ಕರೆದಿದ್ದು. ಪಂಚಭೇದ ಎಂದು ಜಡ ಪದಾರ್ಥ ಚೇತನವಾಗೋದಿಲ್ಲ, ಎಂದು ಚೇತನ ಪದಾರ್ಥಗಳು ಎರಡು ಒಂದಕ್ಕೊಂದು ಬದಲಾಗೋದಿಲ್ಲ, ಎರಡು ಜಡದ ಕಣಗಳು ಒಂದೊಂದು ಪೂರ್ತಿ ಒಂದಾಗಲು ಸಾಧ್ಯವೇ ಇಲ್ಲ. ಇನ್ನು ಸಾಮಾನ್ಯವಾದ ಜೀವ ಎಂದೂ ಭಗವಂತನಾಗಲು ಸಾಧ್ಯ ಇಲ್ಲ, ಜಡ ಎಂದೂ ಭಗವಂತನಾಗಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಯಾವಾಗಲೂ ಕೂಡ ಜೀವ ಜೀವನೇ, ಜಡ ಜಡವೇ, ಜೀವರು ಜೀವರೇ, ಜಡಗಡ ಜಡಗಡೇ, ಭಗವಂತ ಭಗವಂತನೇ ಅಂತ ತಿಳ್ಕೊಳ್ಳೋದು ಅಂದರು ಒಂದೇ. ಪಂಚಭೇದದ ಪರಿಜ್ಞಾನ ಅಂದರು ಒಂದೇ. ಅತ್ಯಂತ ವೈಜ್ಞಾನಿಕವಾಗಿ ಅತ್ಯಂತ ತಾತ್ವಿಕವಾಗಿ ನಿರೂಪಣಿತವಾದಂಥ ವಿಚಾರ. ಅದನ್ನೆಲ್ಲ ಬಿಟ್ಟು ನಾವು ಕಣ್ಣಿಗೆ ಏನೇನೋ ಕಾಣುತ್ತೆ ಅಂತ ತಿಳ್ಕೊಂಡು ವಿಶ್ಲೇಷಣೆ ಮಾಡದೆ ಹಾಗೆ ಒಪ್ಪಿಕೊಂಡು ಬಿಟ್ರೆ ಅದನ್ನು ತಿಳಿಯದವರ ವಾದ ಅಂತ ಕರೀತಾರೆ ಹೊರತು ತಿಳಿದವರ ವಾದ ಅಲ್ಲ. ಅರ್ಜುನ್ ಯಾತಕ್ಕೆ ಹೇಳಬೇಕಾಯ್ತು ಇಷ್ಟೆಲ್ಲ ಕೂಡ, ನಾನು ಕೊಲ್ತೇನೆ ಇವರು ಸಾಯ್ತಾರೆ ಅಂತ ಅರ್ಜುನ ತಿಳ್ಕೊಂಡಿದ್ದ. ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಯಶುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ನಾನು ಹೇಗೆ ಭೀಷ್ಮದ್ರೋಣಾದಿಗಳನ್ನು ಕೊಲ್ಲಲಿ ಅಂತ ಕೇಳಿದ. ಮತ್ತು ಗುರುವಿನ ಹತ್ವಾಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತು ಭೈಕ್ಷಮಪೀಹ ಲೋಕೆ. ಗುರುಗಳನ್ನು ಕೊಂದೋದಕ್ಕಿಂತ ಹಾಗೆ ಭಿಕ್ಷೆ ಬೇಡಿ ಬದುಕೋದು ವಾಸಿ. ಇವರನ್ನು ಕೊಂದ ಮೇಲೆ ಎಷ್ಟು ದುಃಖವಾಗುತ್ತೆ ಅಂದರೆ ಕೊಲ್ಲುವುದು ಎಷ್ಟು ಉಪಯೋಗಿಸ್ತಾರೆ ಅರ್ಜುನ. ಅದಕ್ಕೆ ಭಗವಂತ ಹೇಳ್ತಾನೆ ಕೊಲ್ಲೋದು ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ, ಜೀವರನ್ನು ಕೊಲ್ಲಲಿಕ್ಕೆ ಬರೋದೇ ಇಲ್ಲ. ಅದರಿಂದಾಗಿನೇ ಕೊಲ್ತೇನೆ ಅಂತ ಯಾಕಂತಿ ಈ ಮಧ್ಯೆ ಅಲ್ಲಕ್ಕೆ ಹೋಗಬೇಡ, ಅದು ತಪ್ಪು ಅಂತ ಹೇಳಿಬಿಡಿ. ನಾನು ಯಾಕೆ ಕೊಲ್ಲಿ ಅಂತ ಕೇಳುತ್ತಿಲ್ಲ. ಇನ್ನೊಂದು ತಪ್ಪದು ಒಂದು ಕೊಲ್ಲ ಶಕ್ತಿ ಇದೇ ಆದರೆ ಎಲ್ಲಿ ಮೊದಲು ನಿನಗೆ, ಇನ್ನು ಸ್ವಾತಂತ್ರ್ಯವೇ ಇಲ್ಲ. ಅದನ್ನು ಹೇಳೋದಕ್ಕೇನೆ ಗತಾಸು ನಗತಾಸು ಮುಶ್ಚ ನಾನು ಶೋಚಂತಿ ಪಂಡಿತಾಹ. ಪಂಡಿತರ ಎಂದೂ ಸಹ ಸಾವಿನ ವಿಶ್ಲೇಷಣೆ ಮಾಡಿದ ಯಾವನೂ ಸಹ, ಈ ಸಾವಿನ ಹಿನ್ನೆಲೆಯನ್ನು ತಿಳ್ಕೊಂಡ ಯಾವನೂ ಸಹ ಹೀಗೆ ತಪ್ಪಾಗಿ ಮಾತಾಡೋದಾಗಲಿ ವಿನಾಕಾರಣ ಅಳೋದಾಗಲಿ ಮಾಡೋದಿಲ್ಲ. ನೀನು ಹಾಗೆ ಮಾಡ್ತಾ ಇದ್ದೀಯಾದ್ದರಿಂದ ತಾವು ಹೋ ನ ಬಿಜಾನೀತಃ ನಾಯಂ ಹಂತಿ ನವನ್ಯತೆ ಅನ್ನುವ ಮಾತಿಗೆ ಒಂದು ದೃಷ್ಟಾಂತವಾಗಿ ಅರ್ಜುನ ಯಾರೋ ಅಲ್ಲ ನೀನೇ ಇದ್ದೆ ಅಂತ ಭಗವಂತ ಹೇಳಿ. ಆಗೊಂದು ಪ್ರಶ್ನೆ ಬಂತು, ಈ ಜೀವರು ನಿತ್ಯ ಭಗವಂತ ನಿತ್ಯ ಅಂತ ಎಲ್ಲ ಹೇಳಿಯಾಯಿತು, ಇದಕ್ಕೇನು ಆಧಾರ ಅಂತ ಮುಂದಿನ ಪ್ರಶ್ನೆ. ಇದಕ್ಕೆಲ್ಲ ಏನು ಆಧಾರ? ನಮ್ಮ ಕಣ್ಣಿಗಂತೂ ಕಾಣೋ ವಿಚಾರ ಅಲ್ಲ ಇದು. ಇದಕ್ಕೇನು ಆಧಾರ? ನಮ್ಮ ಶಾಸ್ತ್ರ ಕೇಳ್ತಾ ಇದ್ದ ಜನಗಳಿಗೆ ಏನು ಪ್ರಶ್ನೆ ಬರಬಹುದೋ ಅದಕ್ಕೆಲ್ಲ ಅದೇ ಕ್ರಮದ ಉತ್ತರ ಕೊಡ್ತಾ ಹೋಗ್ತಾರೆ. ನಾವೇನು ಮಾಡ್ತೇವೆ, ಪ್ರಶ್ನೆ ಹಾಕೊಂಡು ಉತ್ತರ ಇಲ್ಲ ಅಂತ ನಮ್ಮೇನು ನಾವೇ ತಪ್ಪಿಸ್ತಾ ಓಡಾಡ್ತಿರ್ತೇವೆ ಅಷ್ಟೇ. ತಪ್ಪು. ಶಾಸ್ತ್ರ ಯಾವುದೇ ಪ್ರಶ್ನೆಯನ್ನು ನೀವು ಕೇಳಿ ಅದು ತಕ್ಷಣ ಉತ್ತರ ತಯಾರಾದರೊಳಗೆ. ಇದಕ್ಕೆಲ್ಲ ಏನು ಆಧಾರ ಅಂತ ಕೇಳಿದ ತಕ್ಷಣ ಭಗವಂತ ಆಧಾರ ಕೊಡ್ತಾ ಇದ್ದಾನೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾನಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನಹನ್ಯತೆ ಹನ್ಯಮಾನೇ ಶರೀರಿ. ಇದು ಮುಂದಿನ ಶ್ಲೋಕ. ಇದು ಕಠೋಪನಿಷತ್ತಿನ ಮಾತಿದೆ. ಅಂದರೆ ಭಗವಂತ ಸ್ವತಃ ಕಠೋಪನಿಷತ್ತನ್ನು ಕೋಟ್ ಮಾಡ್ತಾನೆ. ಅದು ಕಠೋಪನಿಷತ್ತು ಉಪನಿಷತ್ತು ವೇದದ ಭಾಗ, ಅಂದರೆ ವೇದವಾಕ್ಯವನ್ನು ಉಲ್ಲೇಖ ಮಾಡ್ತಾ ಇದ್ದಾನೆ ಅಂತ. ಇದಕ್ಕೇನು ಆಧಾರ ಅಂದರೆ ವೇದಾದಿ ಶಾಸ್ತ್ರಗಳೇ ಆಧಾರ ಅಂತ. ವೇದಾದಿ ಶಾಸ್ತ್ರಗಳೇ ಇದಕ್ಕೆ ಆಧಾರವಾದ್ದರಿಂದ ಎಷ್ಟೊತ್ತು ಹೇಳ್ತಾನೆ ಇದು ತಿನ್ನಬೇಕು ತಿನ್ನಬಾರದು ಅಂತ ಹೇಳ್ತಾರೆ. ಹೇಗೆ ಹೇಳ್ತಾನೆ ಡಾಕ್ಟರ್ ಹೇಳಿದ್ದಾರೆ. ಯಾವುದು ಪಥ್ಯ ಯಾವುದು ಅಪಥ್ಯ ಅಂತ ತೀರ್ಮಾನ ಮಾಡೋದು ನಮ್ಮ ಕಣ್ಣಿಗೆ ಸಾಧ್ಯವಾಗೋ ವಿಚಾರ ಅಲ್ಲ, ಅದು ವೈದ್ಯಶಾಸ್ತ್ರದಿಂದ ತೀರ್ಮಾನ ಆಗೋ ವಿಚಾರ. ಅದೇ ರೀತಿಯಲ್ಲಿ ಯಾವುದು ನಮ್ಮ ಕಣ್ಣಿಗೆ ಕಾಣುತ್ತೆ ಅದರ ಬಗ್ಗೆ ಮಾತಾಡಲಿಕ್ಕೆ ನಾವು ಕಣ್ಣು ಉಪಯೋಗಿಸಬಹುದು. ಕಿವಿಯ ಬಗ್ಗೆ ಕೇಳ್ತಕ್ಕಂಥ ಶಬ್ದದ ಬಗ್ಗೆ ನಾವು ಕಿವಿ ಉಪಯೋಗಿಸಬಹುದು. ಆದರೆ ಯಾವುದು ಯಾವುದಕ್ಕೆ ಗೋಚರಿಸೋದಿಲ್ಲ ಅದರ ಬಗ್ಗೆ ಆ ಆಧಾರವನ್ನು ಉಪಯೋಗಿಸಲಿಕ್ಕೆ ಹೋಗಬಾರದು. ಈ ಜೀವರು ಧರ್ಮ ದೇವರು ಮೊದಲಾದ ಪದಾರ್ಥಗಳು ಇಂದ್ರಿಯ ಅತೀತ ವಿಚಾರಗಳು, ಅಂದರೆ ಅತೀಂದ್ರಿಯ ಪದಾರ್ಥಗಳು. ಅತೀಂದ್ರಿಯ ಪದಾರ್ಥದ ಬಗ್ಗೆ ನಾವು ಈ ಆಧಾರವನ್ನು ಕೊಟ್ಟ ಪ್ರಯೋಜನ ಇಲ್ಲ. ಬ್ಯಾಕ್ಟೀರಿಯಾ ಬಗ್ಗೆ ನಾವು ಟಾರ್ಚ್ ಹಾಕಿದ್ರೆ ಕಾಣಿಸುತ್ತೆ, ಬ್ಯಾಕ್ಟೀರಿಯಾ ಕಾಣೋದಿಲ್ಲ. ಟಾರ್ಚ್ ಹಾಕಿದ್ರೆ ನಮಗೆ ಹಾವು ಚೇಳು ಕಾಣಿಸ್ಬೋದೇ ಹೊರತು ಸೊಳ್ಳೆಗಿಡ ಕಾಣಿಸ್ಬೋದೇ ಹೊರತು ಬ್ಯಾಕ್ಟೀರಿಯಾ ಕಾಣೋದು ಸಾಧ್ಯ ಇಲ್ಲ, ವೈರಸ್ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದಕ್ಕೆ ತೋರಿಸೋ ಶಕ್ತಿನೇ ಇದಕ್ಕಿಲ್ಲ. ಇನ್ನು ಅರ್ಥ ಮಾಡಿಕೊಂಡ್ರೆ ಯಾವುದನ್ನು ನೋಡಬೇಕು ಅದಕ್ಕೆ ತಕ್ಕಂಥ ವಸ್ತುವನ್ನು ಉಪಕರಣವನ್ನೇ ನಾವು ಕೊಡಬೇಕು. ಬ್ಯಾಕ್ಟೀರಿಯಾ ನೋಡಲಿಕ್ಕೆ ಸೂಕ್ಷ್ಮದರ್ಶಕವನ್ನೇ ಕೊಡಬೇಕು, ದೂರದ ಪದಾರ್ಥ ನೋಡಲಿಕ್ಕೆ ದೂರದರ್ಶಕವನ್ನೇ ಕೊಡಬೇಕು. ಅದೇ ರೀತಿಯಲ್ಲಿ ಈ ದೇವರ ನಿತ್ಯತ್ವ ಭಗವಂತನ ವಿಚಾರ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಅಂತ ಹೊರಟಾಗ ಆಗಮಗಳನ್ನೇ ಉಲ್ಲೇಖ ಮಾಡಬೇಕು. ಆಗಮ ಅಂದರೆ ವೇದಾದಿ ಶಾಸ್ತ್ರಗಳನ್ನೇ ಆಗಮ ಅಂತ ಕರೆದಿ. ಅದ್ರ ಬಗ್ಗೆ ಮುಂದೆ ಭಗವಂತ ಹೇಗೂ ಇಲ್ಲಿ ಗೀತೆಯಲ್ಲೇ ಹೇಳ್ತಾನೆ. ಆದ್ದರಿಂದ ಅಷ್ಟ ಸದ್ಯ ತಿಳ್ಕೊಂಡ್ರೆ ಸಾಕು. ಸ್ವತಃ ತಾನು ವೇದವನ್ನು ಒಂದು ಮಾತಾಡ ಅರ್ಥ ಮಾಡ್ಕೋಬೇಕು ನಾವು. ಸ್ವತಃ ಭಗವಂತನಾದ ಕೃಷ್ಣ ವೇದವನ್ನು ಉಲ್ಲೇಖ ಮಾಡ್ತಾ ಇದ್ದಾನೆ. ಅಂದಮೇಲೆ ವೇದ ನಾವು ಒಪ್ಪಿಕೊ ಬಿಡಬೇಕು ಅಂತ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಈಗ ವೇದ ನಾವು ಒಪ್ಪಿಕೊ ಬಿಡ, ಭಗವಂತ ಒಪ್ಪಿ ಆದಮೇಲೆ ಇಂದ ನಾವು ಅದನ್ನು ಒಪ್ಪಿಕೊ ಬಿಡೋದು ಕೇಳ ಕಾರಣ ಇಲ್ಲ. ಇಲ್ಲಿ ವೇದ ಅಂತ ಉಪಯೋಗಿಸಿಲ್ಲ ಅಂತ ಯಾರು ಕೇಳಬಹುದು. ಮುಂದೆ ತಾನೇ ಹೇಳ್ತಾನೆ ಕೃಷ್ಣ, ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ ವೇದಾಂತಕೃತ್ ವೇದ ವಿದೇವ ಚಾಹಂ. 15ನೇ ಅಧ್ಯಾಯದಲ್ಲಿ ಭಗವಂತ ತಾನೇ ಹೇಳ್ತಾನೆ, ವೇದದ ಹೆಸರನ್ನು ಹಿಡಿದು ಹೇಳ್ತಾನೆ, ನಾನು ವೇದ ಬಲ್ಲವನು ಅಂತ ಹೇಳ್ತಾನೆ. ವೇದವನ್ನು ಬಲ್ಲವನು ನಾನು, ಎಲ್ಲ ವೇದಗಳಿಂದ ಪ್ರತಿಪಾದಿಸಲ್ಪಡುವವನು ನಾನು. ವೇದಾಂತಕೃತ್ ವೇದ ವಿದೇವ ಚಾಹಂ, ನಾನು ವೇದವನ್ನು ಬಲ್ಲವನು, ವೇದವಿತ್ ಅಂತ ಕರೀತಾನೆ. ವೇದವಿತ್ ಅಂತ ಕೃಷ್ಣತನನ್ನು ಕರ್ಕೊಂಡ. ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವನ್ನ ವೇದೋ ವೇದ ವಿದವ್ಯಂಗ ಅಂತ ಕರೀತಾನೆ, ವೇದವನ್ನು ಬಲ್ಲವನು ಅಂತ ಅಲ್ಲಿ ಕರೆದಿದ್ದಾನೆ. ಕೃಷ್ಣ ಹೇಳಿಕೊಂಡ, ನಾನು ವೇದವನ್ನು ಬಲ್ಲವನು ಅಂತೇಳಿ. ವಿಷ್ಣು ಸಹಸ್ರನಾಮ ವಿಷ್ಣುವನ್ನು ಹೇಳುತ್ತೆ, ವೇದವನ್ನು ಬಲ್ಲವನು ಅಂತೇಳಿ. ವಿಷ್ಣುವೇ ಕೃಷ್ಣ ಅಂತ ಆಯ್ತಲ್ಲಾಗ. ಕೃಷ್ಣಸ್ತು ಭಗವಾನ್ ಸ್ವಯಂ, ಕೃಷ್ಣ ವೇದವನ್ನು ಬಲ್ಲವನು ಅಂತ ಹೇಳಿಕೊಂಡ. ವಿಷ್ಣು ಸಹಸ್ರನಾಮದಲ್ಲಿ ಬಂತು ಅಂದ ಮೇಲೆ ಭಗವಂತ ವೇದವನ್ನು ಬಲ್ಲವನು ಅಂದರೆ ವೇದ ಅತ್ಯಂತ ಶ್ರೇಷ್ಠವಾದ ಆಧಾರ ಅಂತ, ಶ್ರೇಷ್ಠವಾದ ಪ್ರಮಾಣ ಗ್ರಂಥ. ನಮ್ಮ ಜನಕ್ಕೆ ಇವತ್ತಿಗೂ ಗೊಂದಲ ಉಂಟು, ತುಂಬಾ ಜನ ವೇದ ಒಪ್ಪಿಕೊ ಬಿಡಬೇಕು. ನೀನು ಸ್ಥಾವರ ಯೋಚನೆ ಮಾಡ್ಕೊಂಡು ಹೋಗು, ಭಗವಂತ ಒಪ್ಪಿ ಆಗಿದೆ ಅಂದ ಮೇಲೆ ಇವನು ಒಪ್ಪೋದನ್ನು ಯಾರು ಕೇಳ್ತಾರೆ ಈ ಮಧ್ಯೆ? ಅದಕ್ಕೆ ನಾವು ಏನ್ ಮಾಡ್ಕೋಬೇಕೀಗ? ದೊಡ್ಡವರು ಒಪ್ಪಿದ್ದನ್ನು ಒಪ್ಪೋದು ಬುದ್ಧಿವಂತನ ಲಕ್ಷಣ. ಇನ್ನು ಬರೀ ದೊಡ್ಡವನನ್ನ ಭಗವಂತ ಸರ್ವೋತ್ತಮ, ಅವನು ಒಪ್ಪಿ ಆದ ಮೇಲೆ ಇನ್ನು ವೇದಾದಿಗಳ ಬಗ್ಗೆ ನಾವು ಆಧಾರ ಅಂತ ಒಪ್ಪಬೇಕು ಅನ್ನೋ ಪ್ರಶ್ನೆ ತಲೆಯಲ್ಲಿ ಹಾಕೊಳ್ಳಬಾರದು, ಒಪ್ಪಲೇಬೇಕು ಅಂತ ಅರ್ಥ. ಇದು ಮುಂದೆ ಸ್ವತಃ ತಾನೇ ಹೇಳ್ತಾನೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತೌ. 16ನೇ ಅಧ್ಯಾಯದಲ್ಲಿ ಬಂದಂತ ಶ್ಲೋಕ ಇದು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ, ಅರ್ಜುನ ಶಾಸ್ತ್ರ ದೊಡ್ಡ ಆಧಾರ ಅಂತ ಭಗವಂತ ಕರೀತಾನೆ. ಅಂದ್ರೆ ಭಗವದ್ಗೀತೆಯನ್ನು ಕೇಳತಕ್ಕಂಥ ವ್ಯಕ್ತಿ ಇದನ್ನೆಲ್ಲ ಮನಸ್ಸಿಗೆ ತಂದುಕೊಂಡ್ರೆ ನಮ್ಮ ನಿತ್ಯ ಎಷ್ಟೋ ಪ್ರಶ್ನೆಗಳು ಉತ್ತರ ಸಿಕ್ಬಿಡುತ್ತೆ. ನಾವು ಯಾವುದೋ ವಿಚಾರದ ಬಗ್ಗೆ ಏನೋ ಆಧಾರ ಕೇಳೋದಕ್ಕೆ ಹೋಗ್ತೇವೆ, ತಪ್ಪು. ಸಂಬಂಧಪಟ್ಟ ಆಧಾರವನ್ನು ಕೇಳಬೇಕು. ಬಸ್ ಎಷ್ಟೊತ್ತಿಗೆ ಹೋಗುತ್ತೆ ಅಂತ ಕೇಳಬೇಕಾರೆ ನಾವು ಬಸ್ ಟೈಮಿಂಗ್ಸ್ ಟೈಮ್ ಟೇಬಲ್ ತೋರಿಸ್ಬೇಕು. ಏನು ತೋರಿಸಿದ್ರು ಪ್ರಯೋಜನ? ಕಾಲೇಜ್ ಟೈಮ್ ಟೇಬಲ್ಸ್, ಸ್ಕೂಲ್ ಟೈಮ್ ಟೇಬಲ್ಸ್ ಪ್ರಯೋಜನ ಇಲ್ಲ ಅದಕ್ಕೆ. ಅದು ನಮಗೆ KSRTC ಟೈಮ್ ಟೇಬಲ್ಲೇ ತೋರಿಸ್ಬೇಕು. ಅದಕ್ಕೆ ಸಿಟಿ ಬಸ್ಗೆ ಆದರೆ ಅಂತ ತೋರಿಸಿ ಉಪಯೋಗ ಬರುತ್ತೆ, BTS ಟೈಮ್ ಟೇಬಲ್ಲೇ ತೋರಿಸ್ಬೇಕು. ಅದೇ ರೀತಿಯಲ್ಲಿ ಶಾಲಾ ಕಾಲಿನ ಟೈಮ್ ಟೇಬಲ್ ಬೇಕಾದಾಗ ಇನ್ನೇನು ತೋರಿಸುತ್ತೆ? ಆಯಾ ಶಾಲಾ ಕಾಲಿನಿಂದ ಕೊಡಬೇಕು, ಅದನ್ನು ಬೇರೆಯವ್ರು ಕೊಟ್ಟರು ಉಪಯೋಗಿಲ್ಲ, ಅದೇ ಕಾಲಿನವರೇ ಕೊಟ್ಟು ಅದಕ್ಕೆ ಅಥೆಂಟಿಕ್. ಅದು ಒಂದು ಈ ಮಾತು ತೀಸಿಕೊಳ್ಬೇಕಾದ್ರೆ ಏನು ಯಾವುದೋ ಸ್ಕೂಲ್ ಟಿ ಸಿ ಕೊಟ್ಟು ಅರ್ಥ ಇಲ್ಲ. ಎಲ್ಲಿ ಓದಿರ್ತಾನೆ ಅಂತ ಹೇಳ್ಕೊಂಡಿರ್ತ ಅಲ್ಲಿಂದನೇ ಟಿ ಸಿ ತರಬೇಕು. ಪ್ರೈಮರಿಯಿಂದ ಟಿ ಸಿ ತಂದ್ರೂ ಟಿ ಸಿ ಅಲ್ಲ ಅದು ಒಂದು. ಅದೇ ಸ್ಕೂಲ್ ಹೆಡ್ ಮಾಸ್ಟರ್ ಅವರು ಏನೇ ಆಗಿರಲಿ, ಹೆಚ್ಚು ಕೆಟ್ಟದ ಬರೆದಿದ್ರು ಕೂಡ ಅವರಲ್ಲೇ ಕೊಡಬೇಕೆ ಹೊರತು ಬೇರೆಯವ್ರು ಕೊಟ್ಟದಕ್ಕೆ ಬೆಲೆನೇ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡಾಗ ನಾವು ಆಧಾರ ಅಂತ ಏನು ಮಾತಾಡ್ತೇವೆ ಅದ್ರ ಬಗ್ಗೆ ನಮಗೆ ಪರಿಕಲ್ಪನೆಯೇ ಇಲ್ಲ. ಯಾರು ಆಧಾರ ಕೇಳಿದ್ರೆ ಆಧಾರ ಕೇಳಿಬಿಡ್ತಾನೆ ಅಷ್ಟೇ ಹೊರತು ಆಧಾರದ ಸ್ವರೂಪನೇ ಅವನಿಗೆ ಗೊತ್ತಿಲ್ಲ. ಅದಕ್ಕೆ ನಮಗೆ ನೂರಾರು ಪ್ರಶ್ನೆಗಳು ಬರ್ತಾಯಿ. ಭಗವದ್ಗೀತೆ ನಾವು ಓದ್ತಾ ಓದ್ತಾ ಹೋದಂತೆ ಯಾವ್ಯಾವ ವಿಚಾರದ ಬಗ್ಗೆ ಎಂತೆಂಥ ಆಧಾರವನ್ನು ನಿರೀಕ್ಷೆ ಮಾಡಬೇಕು, ಕೊಟ್ಟ ಆಧಾರವನ್ನು ಹೇಗೆ ವಿಶ್ಲೇಷಣೆ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡ್ತಾ ಇದೆ. ಅಂತೂ ಭಗವಂತ ಜೀವರ ನಿತ್ಯತ್ವ, ಭಗವಂತನ ನಿತ್ಯತ್ವ ಮೊದಲಾದವುಗಳ ಬಗ್ಗೆ ಕಠೋಪನಿಷತ್ತನ್ನು ಉಲ್ಲೇಖ ಮಾಡ್ತಾ, ನಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವ ಭವಿತಾ ವಾನ ಹೂಯ. ಜೀವ ಎಂಥವನು ಅಂದರೆ ನಜಾಯತೆ, ಎಂದೂ ಜೀವನಿಗೆ ಹುಟ್ಟಿಲ್ಲ. ಎಷ್ಟು ಸ್ಪಷ್ಟವಾದ ಮಾತಿದೆ, ಜೀವನಿಗೆ ಎಂದೂ ಹುಟ್ಟಿಲ್ಲ. ನಾ ಮ್ರಿಯತೆ, ಎಂದೂ ಜೀವನಿಗೆ ಸಾವಿಲ್ಲ. ಎಷ್ಟು ಸ್ಪಷ್ಟ ಇದೆ, ಜೀವನಿಗೆ ಎಂದೂ ಹುಟ್ಟಿಲ್ಲ, ಎಂದೂ ಸಾವಿಲ್ಲ. ಅಂದರೆ ಹುಟ್ಟಿಲ್ಲ ಅಂದರೆ ಅನಾದಿ, ಸಾವಿಲ್ಲ ಅಂದರೆ ನಿತ್ಯ. ಜೀವರೆಲ್ಲ ಅನಾದಿ ಮತ್ತು ನಿತ್ಯರು. ನತ್ವೇ ವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಆ ಶ್ಲೋಕಕ್ಕೆ ಭಗವಂತನೇ ಕೊಟ್ಟ ವಿವರಣೆನೂ ಹೌದು, ಆಧಾರನೂ ಹೌದು. ಜೀವನಿಗೆ ಹುಟ್ಟಿಲ್ಲ ಮತ್ತು ಅವನಿಗೆ ಸಾವಿಲ್ಲ. ನಾಯಂ ಭೂತ್ವಾ ಭವಿತಾ ವಾನ ಭೂಯ. ಇಲ್ಲದೇ ಇದ್ದ ವ್ಯಕ್ತಿಯಾಗಿ ಜೀವ ಹುಟ್ಟಿ ಬಂದವನಲ್ಲ, ಯಾವಾಗಲೂ ಇದ್ದಾನೆ. ಒಂದು ಗಡಿಗೆ ಈಗಿಲ್ಲ, ಯಾರು ಮಣ್ಣು ತಂದೆಲ್ಲ ಮಾಡ್ತಾನೆ ಆಮೇಲೆ ಗಡಿಗೆ ಬಂತು, ಆದರೆ ಮೊದಲು ಇಲ್ಲದೇ ಇದ್ದ ಗಡಿಗೆ ಹುಟ್ಟಿ ಬಂತು. ಹಾಗೆ ಯಾವ ಜೀವನು ಹುಟ್ಟಿ ಬಂದಿಲ್ಲ ಅಂತ ಹೇಳಿ. ಒಂದು ಗಡಿಗೆ ಇಲ್ಲದ ಗಡಿಗೆ ಹೇಗೆ ಹುಟ್ಟಿ ಬಂತು, ಇಲ್ಲದ ಜೀವ ಹಾಗೆ ಹುಟ್ಟಿ ಬಂದಿಲ್ಲ. ಗಡಿಗೆಯ ಪ್ರಸಂಗನೇ ಬೇರೆ, ಜೀವನ ರೀತಿಯೇ ಬೇರೆ. ಆದ್ದರಿಂದ ನಾಯಂ ಭೂತ್ವಾ ಭವಿತಾ ವಾನ ಭೂಯ ಅಜಃ ನಿತ್ಯ ಶಾಶ್ವತಃ ಅಯಂ ಪುರಾಣ. ಅಜಃ ಜೀವ ಹುಟ್ಟಿಲ್ಲದವನು, ನಿತ್ಯ ಸಾವಿಲ್ಲದವನು. ನಜಾಯತೆ ಎಂಬುದಕ್ಕೆ ಅರ್ಥ ಅಜಃ, ನಮ್ರಿಯತೆ ಅನ್ನೋದಕ್ಕೆ ಅಜೋ ನಿತ್ಯ, ನಿತ್ಯ ಅಂತ ಪದ ಬಂತು. ಅಜೋ ನಿತ್ಯ ಒಟ್ಟು ರಿಸಲ್ಟ್ ಏನು? ಶಾಶ್ವತಃ, ಶಾಶ್ವತಃ ಎಲ್ಲ ಕಾಲಕ್ಕೂ ಇರ್ತಾನೆ, ಒಂದೇ ರೀತಿಯಾಗಿರ್ತಾನೆ. ಇದು ಜೀವನ ವೈಶಿಷ್ಟ್ಯ. ಪುರಾಣ ಹಾಗಿದ್ರೆ ಅಲ್ಲಿ ವಾಲಿ ಇಲ್ಲ ಅರ್ಜುನ ಹೀಗೆಲ್ಲ ಹೇಳ್ತಾರಲ್ಲ ಅಂತ ಕೇಳಿದ್ರೆ, ಪುರಾಣ ಪುರಾಣ ಶಬ್ದ ಅರ್ಥ ನಮಗೆ ಗೊತ್ತು. ಪುರಾಣ ಅಂತ ಅಷ್ಟೇ ನಾವು ಸಾಕು ಮಾಡೋ ಅಂತ ಅಷ್ಟೇ ನಮಗೆ ಗೊತ್ತು. ಪುರಾಣ ಅಂದ್ರೆ ಓ ಸಾಧ್ಯ ಇಲ್ಲ, ನಾವಂತೂ ಕೇಳೋದಿಲ್ಲ, ಈ ರೀತಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಪುರಾಣ, ದೇವರನ್ನು ಪುರಾಣ ಅಂತ ಕರೀತಾರೆ. ದೇವರನ್ನ ಪುರಾಣ ಅಂತ, ಪುರಾಣ ಪುರುಷೋತ್ತಮ ಅಂತ ಕೇಳಿರ್ತೇವಲ್ಲ, ಭಗವಂತನಿಗೆ ಪುರಾಣ ಅಂತ ಹೆಸರು. ಜೀವನಿಗೂ ಪುರಾಣ ಅಂತ ಹೆಸರು, ಜೀವನಿಗೂ ಪುರಾಣ ಅಂತ ಹೆಸರು. ಇದು ಪುರಾಣಗಳಿಗೂ ಪುರಾಣ ಅಂತ ಹೆಸರು, ಭಾಗವತಾದಿ ಪುರಾಣಗಳಿಗೂ ಪುರಾಣ ಅಂತ ಹೆಸರು. ಏನು ಪುರಾಣ ಅಂದ್ರೆ ಏನಾಗಿದ್ರೆ, ಪುರಾಣದ ಪುರಾಣ ಆಗ್ಬೇಕಾಗ, ಪುರಾಣಕ್ ಶಬ್ದಕ್ಕೆ ಅರ್ಥ ಹೇಳಬೇಕಾಗ. ಆ ಬಗ್ಗೆ ತುಂಬಾ ದಿನ ಯೋಚನೆ ಮಾಡಲಿಕ್ಕೆ ಹೋಗಲಿಲ್ಲ, ಶಾಸ್ತ್ರದ ಎಲ್ಲ ಉತ್ತರ ಕೊಟ್ಟಿದ್ದಾರೆ, ಅದು ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಪುರಾಣಿ ಅಣತೀತಿ ಪುರಾಣ, ಪುರಾಣಿ ಅಣತೀತಿ ಪುರಾಣ, ಪುರಗಳು ಅಂದ್ರೆ ದೇಹಗಳು ಅಂತ ಅರ್ಥ. ನವದ್ವಾರೆ ಪುರೇ ದೇಹಿ ನೈವ ಕುರುವನ್ನ ಕಾರಯನ್, ಒಂದು ಭಗವದ್ಗೀತೆ ಅದೇ ಪದ ಉಪಯೋಗಿಸ್ತಾರೆ. ಪುರ ಅಂದ್ರೆ ದೇಹ ಅಂತ ಅರ್ಥ, ಪುರ ಅಂದ್ರೆ ದೇಹ. ಪುರಾಣಿ ಅಣತಿ ಅಂದ್ರೆ ಪ್ರಾಪ್ನೋತಿ, ಒಂದು ದೇಹವನ್ನು ಬಿಟ್ಟು ಮತ್ತೊಂದು ದೇಹಕ್ಕೆ ಹೋಗೋದು, ಆ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗೋದು. ಈ ರೀತಿ ದೇಹದಿಂದ ದೇಹಕ್ಕೆ ಜೀವ ಸಂಚಾರ ಮಾಡ್ತಾನಲ್ಲ, ಅದಕ್ಕೆ ಅವನಿಗೆ ಪುರಾಣ ಅಂತ ಹೇಳಿ. ದೇಹದಿಂದ ದೇಹಕ್ಕೆ ಸಂಚಾರ ಮಾಡೋದಕ್ಕೋಸ್ಕರ ಜೀವನಿಗೆ ಪುರಾಣ ಅಂತ ಕರೆದಿರ್ತಾರೆ. ಪುರಾಣಗಳಿಗೆ ಪುರಾಣ ಅಂತ ಅದಕ್ಕೆ ಕರೀತಾರೆ, ಅದಕ್ಕೆ ಹೇಳ್ತಾರೆ ಪುರ ಅಂದ್ರೆ ಹಿಂದಿನದು ಅಂತ ಅರ್ಥ. ಅಣತಿ ಅಂದ್ರೆ ತಿಳಿಸಿಕೊಡು, ಹಿಂದಿನ ವಿಚಾರ ತಿಳಿಸಿಕೊಡೋ ಗ್ರಂಥಕ್ಕೆ ಪುರಾಣ. ಎಲ್ಲ ಪುರಾಣಗಳು ಸ್ವಲ್ಪ ಮಾಡರ್ನ್ ಹಿಸ್ಟ್ರಿ ಎಲ್ಲ ಇತಿಹಾಸಗಳು, ಇಲ್ಲ ಮೇಲೆ ಶಾಸ್ತ್ರದಲ್ಲಿ ಇತಿಹಾಸ ಪುರಾಣ ಅನ್ನೋ ಗ್ರಂಥಕ್ಕೆ ಅಂತ ಅರ್ಥ. ಅಜಗಜಾಂತರ ಅಂತ ಹೇಳ್ತಾರಲ್ಲ, ಅಜ ಅಂದ್ರೆ ಮೇಕೆ, ಗಜ ಅಂದ್ರೆ ಆನೆ. ಅಜಗಜಾಂತರ ಎಲ್ಲಿ ಮೇಕೆ ಎಲ್ಲಿ ಆನೆ ಅಂತ ಹೇಳೋದಕ್ಕೆ ಅಜಗಜಾಂತರ ಅಂತ ಕರೀತಾರೆ. ಅಜ ಅಂದ್ರೆ ಮೇಕೆ, ಗಜ ಅಂದ್ರೆ ಗಜ, ಅಜ ಅಂದ್ರೆ ಬ್ರಹ್ಮ, ಅಜ ಅಂದ್ರೆ ವಿಷ್ಣು, ಅಜ ಅಂದ್ರೆ ಜೀವ. ಎಷ್ಟರ್ಥ ಇದೆ ಅದಕ್ಕೆ, ಯಾವ್ಯಾವ ಪ್ರಸಂಗಕ್ಕೆ ಯಾವ್ಯಾವ ಅರ್ಥ ತಗೊಳ್ಬೇಕು ಅದನ್ನು ತಗೊಂಡಾಗ ಅದು ಸರಿ. ಡಿಕ್ಷನರಿಗೆ ಒಂದು ಪಾತ್ರ ಎಷ್ಟು ಅರ್ಥ ಕೊಟ್ಟರೆ ಎಲ್ಲ ತಗೊಂಡ್ಬಿಟ್ಟು ಅಪಾರ್ಥ ಆಗಿಬಿಡುತ್ತೆ. ಆಮೇಲೆ ಆ ಪ್ರಸಂಗಕ್ಕೆ ಕಾಂಟೆಕ್ಸ್ಟ್ಗೆ ಯಾವ್ದು ಸೂಟ್ ಆಗುತ್ತಲ್ಲ ಆ ಅರ್ಥ ತಗೋಬೇಕಾದ. ಇಲ್ಲಿ ಭಗವಂತನನ್ನ ಅಜಾಂತ್ಯಾತ ಕರೆದ್ರು, ಅವನಿಗೆ ಹುಟ್ಟೇ ಇಲ್ಲ, ಅದಕ್ಕೆ ಅಜಾಂತ ಕರೀತಾರೆ. ಬ್ರಹ್ಮದೇವರಿಗೆ ಅಜಾಂತ್ಯಾತ ಕರೀತಾರೆ, ಒಳ್ಳೆ ಸಮಸ್ಯೆ. ಅವ್ರನ್ನ ಯಾಕೆ ಅಜಾಂತ ಕರೀತಾರೆ, ಬಹಳ ಸುಲಭ. ಅಜ ಹುಟ್ಟಿಲ್ಲದವನು ಅಜ, ಇನ್ನೊಂದು ಅರ್ಥ ಏನು, ಜನಕಜ ಅಂತಿದೆ ಅಂತ ತಿಳ್ಕೊಬೋದು. ವಸುದೇವಜ, ವಸುದೇವನಿಂದ ಹುಟ್ಟಿದವನು ವಸುದೇವಜ, ಜನಕನಿಂದ ಹುಟ್ಟಿದವನು ಜನಕಜ. ಸೀತೆಗೆ ಭಗವದ್ಗೀತೆ ಮತ್ತೆ ಹೇಳುತ್ತೆ, ಅಕ್ಷರಾಣಾಮ್ ಅಕಾರೋಸ್ಮಿ. ಆ ಅಂದ್ರೆ ವಿಷ್ಣು, ಜ ಅಂದ್ರೆ ಅವನಿಂದ ಹುಟ್ಟಿದವನು ವಿಷ್ಣುವಿನ ಮಗ. ವಿಷ್ಣುವಿನ ನಾಭಿಕಮರದಲ್ಲಿ ಹುಟ್ಟಿದ್ರಿಂದ ಬ್ರಹ್ಮದೇವರಿಗೆ ಅಜ ಅಂತ ಹೆಸರಿದೆ. ವಿಷ್ಣುವಿಗೆ ಹುಟ್ಟೇ ಇಲ್ಲ, ಅದಕ್ಕೆ ಅಜ ಅಂತ ಕರೀತಾರೆ. ಬ್ರಹ್ಮದೇವರು ವಿಷ್ಣುವಿನಿಂದ ಹುಟ್ಟಿದ್ದಾರೆ, ಅದಕ್ಕೆ ಅಜ ಅಂತ ಕರೀತಾರೆ. ಎಷ್ಟು ವ್ಯತ್ಯಾಸ ಇದೆ ಈಗ. ಮತ್ತೆ ಜೀವನಿಗೆ ಅಜ ಅಂತ ಕರೀತಾರೆ, ಜೀವನಿಗೆ ಹುಟ್ಟೇ ಇಲ್ಲ ಅದರಿಂದ ಅವನಿಗೆ ಅಜ ಅಂತ ಕರೀತಾರೆ. ಇಲ್ಲೊಂದು ಸಮಸ್ಯೆ ಬಂತು ನಮಗೆ. ಹಾಗಿದ್ರೆ ಜೀವನಿಗೂ ಹುಟ್ಟಿಲ್ಲ ಅಂತೀರಿ, ಭಗವಂತನಿಗೂ ಹುಟ್ಟಿಲ್ಲ ಅಂತೀರಿ. ಹಾಗಿದ್ರೆ ಇಬ್ಬರು ಈಕ್ವಲ್ ಆದಾಗಾಯ್ತಲ್ಲ, ಇಬ್ಬರು ಸ್ಟೇಟಸ್ ಒಂದೇ ಆದಾಗಾಯ್ತಲ್ಲ ಅಂತ ಕೇಳಿದ್ರೆ ಅಲ್ಲಿ ವ್ಯತ್ಯಾಸ ಇದೆ. ಪರಮಾತ್ಮನಿಗೆ ಹುಟ್ಟಿಲ್ಲ, ನಿನ್ನೆ ಹೇಳಿದೆ ಹುಟ್ಟಿಲ್ಲ ಅಂದ್ರೆ ಹುಟ್ಟಿಲ್ಲ, ತನ್ನ ಸ್ವಂತ ಶಕ್ತಿಯಿಂದ ಅವನು ಹುಟ್ಟಿಲ್ಲ. ಜೀವ ಹಾಗಲ್ಲ, ಜೀವನನ್ನ ಭಗವಂತ ಕಾಪಾಡ್ತಾ ಇದ್ದಾನೆ ಅಂತ ಅವನು ಹಾಗೆ ಉಳ್ಕೊಂಡಿದ್ದಾನೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ. ಇದು ಬಾಲ್ಯವೇಯ ಶ್ರುತಿ ಅಂತ ಒಂದು ಕಡೆಗೆ, ಪೈಂಗಿ ಶ್ರುತಿ ಅಂತ ಒಂದು ಕಡೆಗೆ ಶ್ರೀಮದ್ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಇದೇ ಅರ್ಥದ ಮಾತು ಭಾಗವತ ಪುರಾಣದಲ್ಲೂ ಬರುತ್ತೆ. ದ್ರವ್ಯ ಕಾಲ ಕರ್ಮ ಜೀವ ಯಾವುದೇ ಆಗಿರಲಿ, ಅದನ್ನು ಭಗವಂತ ಕಾಪಾಡಿದರೆ ಉಂಟು, ಇಲ್ಲದೆ ಹೋದರೆ ಇಲ್ಲ. ಆದ್ದರಿಂದ ಭಗವಂತನ ಅಜತ್ವ ಅವನದ್ದೇ ಆಗಿರೋ, ಜೀವರ ಅಜತ್ವ ಆದರೆ ಭಗವಂತನಿಂದ ರಕ್ಷಿತವಾಗಿರೋರಾದ್ದರಿಂದ ಯೋಚನೆ ಇಲ್ಲ. ಮತ್ತು ಇನ್ನೊಂದು ವಿಶೇಷ ಅಂಶವನ್ನು ಆಚಾರ್ಯ ಹೇಳುತ್ತಾರೆ, ಭಾರಿ ಅಪೂರ್ವ ವಿಚಾರ. ಜೀವ ಬೈ ನೇಚರ್ ಅವನಿಗೆ ಹುಟ್ಟಿಲ್ಲ, ಆದರೆ ದೇಹ ಪ್ರಾಪ್ತಿ ಅವನಿಗಿದೆ. ಒಂದು ದೇಹ ಬರೋದು, ಒಂದು ದೇಹ ಹೋಗೋದು. ಇಂದ್ರದೇವರು ಹುಟ್ಟಿದರು, ವಾಲಿಯಾಗಿ ಹುಟ್ಟಿದರು, ರಾಮದೇವರು ವಾಲಿಯನ್ನು ಕೊಂದರು, ಆ ದೇಹ ಹೋಗಿಬಿಡುತ್ತೆ. ಮತ್ತು ಇಂದ್ರನ ಅರ್ಜುನನಾಗಿ ಹುಟ್ಟಿದ, ಅರ್ಜುನನಾಗಿ ಹುಟ್ಟಿದಾಗ ವಾಲಿ ದೇಹ ಇಲ್ಲ ತನಗೆ, ವಾಲಿ ದೇಹ ಹೊರಟೋಗ್ಬಿಟ್ಟಿದೆ ಈಗಾಗಲೇ, ಅರ್ಜುನ ದೇಹ ಬಂದಿದೆ. ವಾಲಿಯಾಗಿ ಹುಟ್ಟಿದ್ದಾಗ ಅರ್ಜುನ ದೇಹ ಇಲ್ಲ, ಆಗ ವಾಲಿ ದೇಹ ಅಷ್ಟೇ ಇರೋದು. ಅಂದರೆ ವಾಲಿಯಾಗಿದ್ದಾಗ ವಾಲಿ, ಅರ್ಜುನನಾಗಿದ್ದ ಅರ್ಜುನ, ಇಷ್ಟೇ. ಆ ದೇಹ ಬಂತು, ಆ ದೇಹ ಹೋಯ್ತು, ಈ ದೇಹ ಬಂತು, ಈ ದೇಹ ಹೋಯ್ತು. ಆದರೆ ಇದು ಜೀವನ ದೇಹಗಳ ರೀತಿ. ಅರ್ಜುನನೇ ಹೇಗಂದ್ರೆ ನಮ್ಮಲ್ಲಿ ನಮ್ಮ ಕೇಸು ಅಂತ ಹೇಳೋ ಪ್ರಸಂಗ ನಾವು ತಿಳ್ಕೊಳ್ಬಾರ್ದು. ದೇವತೆಗಳ ದೃಷ್ಟಾಂತ ಕೊಟ್ಟಾದ ಮೇಲೆ ಎಲ್ಲರ ಕೇಸು ಆಗಿ ಅಂತ ಅಂಡರ್ಸ್ಟುಂಡ್ ಅಲ್ಲಿ. ಆದರೆ ಭಗವಂತನ ವಿಚಾರ ಹಾಗಲ್ಲ, ಭಗವಂತನ ವಿಚಾರ ಹಾಗಲ್ಲ. ರಾಮ ಇದ್ದಾನೀಗ, ರಾಮ ಹುಟ್ಟಲೂ ಇಲ್ಲ, ಅವನು ಸಾಯೋದೂ ಇಲ್ಲ. ಕೃಷ್ಣ ಹುಟ್ಟಲೂ ಇಲ್ಲ, ಅವನು ಸಾಯೋದೂ ಇಲ್ಲ. ಯಾವ ಕಾಲಕ್ಕೂ ಭಗವಂತನ ಯಾವ ದೇಹಕ್ಕೂ ಹುಟ್ಟಿಲ್ಲ, ಇದು ವಿಶೇಷ. ಜೀವನಿಗೆ ಬೈ ನೇಚರ್ ಹುಟ್ಟಿಲ್ಲ, ಆದರೆ ದೇಹಗಳು ಬರೋದು ಹೋಗೋದು ಇದ್ದಿದ್ದೆ. ಆದರೆ ಪರಮಾತ್ಮನಿಗೆ ಎಲ್ಲ ದೇಹಗಳು ಎಲ್ಲ ಕಾಲಕ್ಕಿರುತ್ತಾದ್ರಿಂದ ಒಂದು ದೇಹ ಬಂತು, ಒಂದು ದೇಹ ಹೋಯಿತು ಅಂತ ಭಗವಂತನ ಬಗ್ಗೆ ಮಾತಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಅಂದರೆ ರಾಮ ಇವತ್ತು ರಾಮ ಇದ್ದಾನೆ, ಮತ್ತೆ ಇವತ್ತು ಕೃಷ್ಣ ಇದ್ದಾನೆ, ಇವತ್ತು ನರಸಿಂಹ ಇದ್ದಾನೆ, ಇವತ್ತು ಮತ್ಸ್ಯ ಇದ್ದಾನೆ, ಕೂರ್ಮ ಇದ್ದಾನೆ. ಎಲ್ಲ ರೂಪಗಳು ಎಲ್ಲ ಕಾಲಕ್ಕೂ ಭಗವಂತನದಿದೆ. ಅದಕ್ಕೇನೆ ಹೇಳ್ತಾರೆ, ಭಗವಂತನ ಮೂಲ ರೂಪ ಅಜ ಅಷ್ಟೇ ಅಲ್ಲ, ಅವನ ಎಲ್ಲ ರೂಪಗಳು ಅಜ ಅಂತ ಹೇಳಿದ. ನಮ್ದು ಹಾಗಲ್ಲ, ಒಂದು ರೂಪ ಬರುತ್ತೆ ಹೋಗುತ್ತೆ, ರೂಪ ಬರುತ್ತೆ ಹೋಗುತ್ತೆ. ಆದರೆ ಇಲ್ಲಿ ಪರಮಾತ್ಮನ ನಮ್ಮಲ್ಲೇ ಏನಾಗುತ್ತೆ, ಚಿಕ್ಕ ಹುಡುಗರಾಗ ನೋಡಿರ್ತಾರೆ, ಆಮೇಲೆ ದೊಡ್ಡವರ ನೋಡಿಬಿಟ್ರೆ ಯಾರೇ ಅಂತ ಕೇಳ್ತಾರೆ, ಅಷ್ಟು ಚೇಂಜ್ ಆಗಿಬಿಟ್ಟಿರ್ತಿ. ಈಗಾಗಲೇ ಚಿಕ್ಕ ಹುಡುಗಿದ ನೋಡಿ ಎತ್ತಿವನೇ ಆಡ್ತಿರ್ತಾನೆ ಪಾಪ, ಆಮೇಲೆ ಅವನೇ ಬಂದು ಹೇಳಿದ್ರು ಗೊತ್ತಾಯ್ತಾ ಯಾರು ಗೊತ್ತು ಏನು ಗೊತ್ತಾಗ್ಲಿಕ್ಕೆ ಅಂತ ಕೇಳ್ತಾನೆ ಪಾಪ. ಏನು ಗುರು ಸಿಗೋದೇ ಇಲ್ಲ. ಚಿಕ್ಕ ಮಗುವಾಗಿದ್ದಾಗ ನೋಡಿದವನನ್ನ 20 ವರ್ಷದಲ್ಲಿ ನೋಡಿದಾಗ ಏನು ಗೊತ್ತು, ಅವ್ನು ಹೇಳಿದ್ರೆ ಹೌದಾ ನೀನೇನ ಅಂತ ಕೇಳಬೇಕಷ್ಟೆ, ಸುಳ್ಳು ಹೇಳ್ತಿ ಅಂತ ಹೇಳಾಗಿಲ್ಲ, ಹೌದಾ ಅಂತ ಒಪ್ಕೋಬೇಕಷ್ಟೆ. ಅದು 20 ವರ್ಷದಲ್ಲಿ ಹೋದ 60 ಆದ ನೋಡಿಬಿಟ್ರೆ ಮತ್ತೆ ಏನು ಕನ್ಫ್ಯೂಷನ್, ಅವನೇನ ನೀನೀಗ ಮತ್ತೊಂದು ಆಶ್ಚರ್ಯ. ಅದೇ ದೇಹದಲ್ಲೇ ನಮಗೆ ಪೂರ್ತಿ ಗೊತ್ತಾಗ್ತಾ ಇಲ್ಲ, ದೇಹ ಚೇಂಜ್ ಆಗಿಲ್ಲ, ಬದಲಾವಣೆ ಆಗಿದೆ ಸ್ವಲ್ಪ, ಅದೇ ದೇಹನೇ ಸ್ವಲ್ಪ ಮಾಡಿಫೈ ಆಗ್ತಾ ಬಂದು, ಇಷ್ಟಕ್ಕೇನೆ ನಮಗೆ ಗೊತ್ತಿಗೋದಿಲ್ಲ. ಆದರೆ ದೇವರ ಬಗ್ಗೆ ಮಾತ್ರ ತಿಳ್ಕೊಂಡ್ಬಿಡಬೇಡಿ, ಎಲ್ಲ ದೇಹ ಪರಮಾತ್ಮ, ಎಲ್ಲ ರೂಪಗಳು ಎಲ್ಲ ಕಾಲಕ್ಕೂ ಅಷ್ಟೇ ನಿತ್ಯ, ಅಷ್ಟೇ ಶಾಶ್ವತವಾದ್ದರಿಂದ ಭಗವಂತನನ್ನು ಅಜಾಂತ ಕರೆದರೆ, ಜೀವನನ್ನು ಅಜಾಂತ ಕರೆದರೆ, ಇಬ್ಬರು ಒಂದೇ ರೀತಿ ಕರೆದಾಗ ಆಗಲಿಲ್ಲ ಅಂತ ಹೇಳಿಬಿಡ್ತಾರೆ. ಪರಮಾತ್ಮ ದೇಹತಃ ಅಜ, ಸ್ವರೂಪತಃ ಅಜ, ಜೀವರು ಸ್ವರೂಪತಃ ಅಜರು, ದೇಹತಃ ಅಜರಲ್ಲ. ಆದ್ದರಿಂದ ಜೀವನಿಗೂ ಭಗವಂತನಿಗೂ ತುಂಬ ವ್ಯತ್ಯಾಸ ಇದೆ. ನಾವು ಯೋಚನೆ ಮಾಡಿ, ಇವತ್ತು ಕೃಷ್ಣ ಇದ್ದಾನೆ, ರಾಮ ಇದ್ದಾನೆ, ನರಸಿಂಹ ಇದ್ದಾನೆ ಅನ್ನೋ ಭಗವದ್ಗೀತೆ ಮಾತನ್ನು ಕೇಳಿದ್ದೀವಿ. ಆ ಮಾತನ್ನು ಒಪ್ಕೊಳ್ಳದೆ ಹೋಗಿದ್ರೆ ನರಸಿಂಹದೇವರ ಸ್ತೋತ್ರ ಹೇಳಕ್ಕೆ ಬರ್ತಿರ್ಲಿಲ್ಲ ನಮಗೆ, ರಾಮದೇವ ಸ್ತೋತ್ರ ಹೇಳಕ್ಕೆ ಬರ್ತಾರೆ, ರಾಮ ಇಲ್ವಲ್ಲ ಈಗ ಅವ್ರದೇ ಹೇಳೋದು ಅಂತ ಅಂದ್ಬಿಡ್ತಿದ್ವಿ. ಆಗಲೇ ರಾಮ ಇಲ್ವಲ್ಲ ಇವತ್ತು, ಕೃಷ್ಣ ಇಲ್ವಲ್ಲ ಅಂದ್ಬಿಡ್ತಿದ್ವಿ, ಅಂಬೋದಿಲ್ಲ ನಾವು. ಯಾಕೆ? ಆ ಸ್ತೋತ್ರದಿಂದ ಪ್ರತಿಪಾದನೆ ಮಾಡಿ ರಾಮನಿಗೆ ಕೇಳಿಸೇ ಕೇಳಿಸುತ್ತೆ, ರಾಮ ಇದ್ದೇ ಇದ್ದಾನೆ, ಕೃಷ್ಣ ಇದ್ದೇ ಇದ್ದಾನೆ, ಭಗವಂತ ಇದ್ದೇ ಇದ್ದಾನೆ ಅಂದ್ರೆ ಯಾರು ಇಲ್ವೋ ಅವ್ರು ಸ್ತೋತ್ರ ಮಾಡೋ ಪ್ರಸಂಗ ಬರೋದಿಲ್ಲ. ಇವತ್ತು ಸ್ತೋತ್ರ ಮಾಡ್ತೇವೆ ಅಂದ್ರೆ ಭಗವಂತ ಇದ್ದಾನೆ ಅಂತ ಸ್ಪಷ್ಟ ಅರ್ಥ. ಈ ಭಗವಂತ ಬರೀ ನಾರಾಯಣ ಅಂತ ಅಷ್ಟೇ ಸ್ತೋತ್ರ ಮಾಡಿದ್ರೆ ನಾವೀಗ ಮತ್ಸ್ಯಸ್ತುತಿ, ಕೂರ್ಮಸ್ತುತಿ, ನರಸಿಂಹಸ್ತುತಿ, ವರಾಹಸ್ತುತಿ ಎಲ್ಲ ಇರೋದ್ರಿಂದ ಭಗವಂತ ಎಲ್ಲ ರೂಪಗಳು ಕೂಡ ಎಲ್ಲ ಕಾಲಕ್ಕೂ ಇದೆ. ನಮಗೆ ಅಧಿಕಾರ ಇರುತ್ತೆ, ಆಗ ಅಧಿಕಾರಿ ಹೆಸರು ಕರೀತಾರೆ, ಅಧಿಕಾರ ಹೋದ ಮೇಲೆ ರಿಟೈರ್ಡ್ ಅಂದ್ಬಿಡ್ತಾರೆ ಅಧಿಕಾರ ಹೆಸರು. ಇಲ್ಲಿ ಈಗ ಆ ಹೈಕೋರ್ಟ್ ಅಫೆನ್ಸ್ ಮಾಡಿದ ಲೆಕ್ಕ, ಇವನು ಅಧಿಕಾರದಲ್ಲಿದ್ದ ಸೀಲಾಕ್ ಸೈನ್ ಮಾಡಿಬಿಟ್ಟ, ರಿಟೈರ್ ಆದ ಮತ್ತೆ ಸೀಲಾಕ್ ಸೈನ್ ಮಾಡ್ದ, ಹಿಡ್ಕೊಂಡು ಹೋಗ್ತಾರೆ ಅವೇ. ಈಗ ಎಲ್ಲಿದ್ದು ತೋರಿಸಿನಿ ಈಗ ತಪ್ಪು ಮಾಡಿದ್ದೆ ಅಂತ ಹೇಳ್ತಾರೆ, ಎಷ್ಟು ದೊಡ್ಡ ಕೋರ್ಟ್ ಕೇಸ್ ಆಗುತ್ತ. ಎಷ್ಟು ತಮಾಷೆ, ದೇವ್ರ ಬಗ್ಗೆ ಮಾಡೋ ಸಮಸ್ಯೆನೇ ಇಲ್ಲ. ಯಾವ ಕಾಲಕ್ಕೂ ಭಗವಂತ ಭಗವಂತನೇ. ಆದ್ದರಿಂದ ಭಗವಂತನೂ ನಿತ್ಯ, ನಾವು ನಿತ್ಯ ಅಂದಮೇಲೆ ನಾವೆಲ್ಲ ಒಂದೇ ಯಾಕಲ್ಲ? ಅದು ಕೊಟ್ಟ ಉತ್ತರ ಇದೆ. ತುಂಬ ಜನ ಎಲ್ಲ ನಿತ್ಯ ಅಂದ್ರೆ ಎಲ್ಲ ಒಂದೇ ಆಗಲಿ ಅಂತ ಹೇಳ್ತಾರೆ, ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತನ ವೈಶಿಷ್ಟ್ಯ ತುಂಬ ದೊಡ್ಡದು. ಅಜೋ ನಿತ್ಯ ಶಾಶ್ವತೋ ಎಂ ಪುರಾಣ ನ ಹನ್ಯತೆ ಹನ್ಯಮಾನೇ ಶರೀರೇ, ಇಷ್ಟು ಹೇಳ್ತಾರೆ. ಇನ್ನು ಮುಂದೆ ನಮಗೆಲ್ಲ ಒಂದು ಪ್ರಶ್ನೆ ಬಂತು, ಇದೆಲ್ಲ ತಿಳ್ಕೊಂಡು ನಾವು ಮಾಡೋದೇನು ಅಂತ ಮುಂದಿನ ಪ್ರಶ್ನೆ ಆಗಿ, ನಮಗೇನು ಉಪಯೋಗ ಇದರಿಂದ ಅಂತ ತಕ್ಷಣ ಏನೋ ನಾವು ಸಾಮಾನ್ಯ ನೋಡಿ ಏನೇನೋ ಮಾಡ್ತಿರ್ತಾನೆ, ಏನು ಉಪಯೋಗ ಅಂತ ಕೇಳೋದೇ ಇಲ್ಲ, ಸುಮ್ಮನೆ ಸೇದಿಕೋತ ಉಸಿರು ಬಿಡ ಗಾಡಿ ಬಿಡ್ತಾನೆ ಇರ್ತಾನೆ ಮೇಲಕ್ಕೆ. ಏನು ಉಪಯೋಗ ಅಂತ ಕೇಳಾಗಿಲ್ಲ, ಕೇಳಿದ್ರೆ ಬೈತಾನೆ, ಕೇಳ್ದಾನೆ ಬೈದು ಬಿಡ್ತಾನೆ ಪಾಪ. ಅವನಿಗಂತೂ ಗೊತ್ತಿಲ್ಲ ಉಪಯೋಗ ಇಲ್ಲ, ಹಾಳಾಗಿ ಹೋಗಲಿ, ದುರುಪಯೋಗ ಇದೆ ಅದರಿಂದ ಹಾಳಾಗಿ ಹೋಗ್ತಾನೆ. ಅದು ದೊಡ್ಡ ಕೆಲಸ ಅಂತ ಮಾಡ್ತಾ ಇರ್ತಾನೆ, ಕೆಲಸಕ್ಕೆ ಬಾರದು. ಎಷ್ಟೋ ಕ್ರಿಕೆಟ್ ಮ್ಯಾಚ್ ನೋಡ್ತಿರ್ತಾನೆ, ನೋಡಿದ್ದೆ ನಿಗೇನಯ್ಯ ಬಂತಿದ್ರಿಂದ ಕೇಳಿ ಸಿಟ್ಟು ಬಂದ್ಬಿಡುತ್ತೆ, ಉತ್ತರ ಕೊಡೋಕೆ ಬರೋದಿಲ್ಲಲ್ಲ, ಸಿಟ್ಟು ಬರುತ್ತೆ. ಅದಕ್ಕೆ ಶೇಷಂ ಕೋಪೇನ ಪೂರಯೇತ್ ಅಂತ ಸಂಸ್ಕೃತದ ಮಾತು, ಉತ್ತರ ಕೊಡಲಿಕ್ಕೆ ಬರದಾದ ಕೋಪ ಮಾಡ್ಕೊಳ್ಬೇಕು ಅಂತ ಅರ್ಥ. ತುಂಬ ಜನ ಮಾಡೋದಾಗ ಯಾಕೆ ನೋಡ್ತೀನಿ ಹೇಳಿ, ಬೆಳಗ್ಗಿಂದ ನೋಡ್ತಾ ಇದ್ದೀರಾ, ಏನು ಬಂತು ನನಗೆ ಇದರಿಂದ? ಏನೂ ಬಂದಿಲ್ಲ. ಹಾಗೆ ನೋಡ್ತಾನೇ ಇರ್ತಾನೆ. ಇವತ್ತು ನಾವು ಮಾಡ್ತಕ್ಕಂಥ 99 ಕೆಲಸ ಪಾದ ಕೆಲಸಗಳೆಲ್ಲ ಕೆಲಸಕ್ಕೆ ಬಾರದ ಕೆಲಸಗಳು, ಹೆಸರಿಗೆ ಕೆಲಸ, ಕೆಲಸಕ್ಕೆ ಬಾರದ ಕೆಲಸಗಳು. ಆದರೆ ಭಗವದ್ಗೀತೆಯೇ ಅದನ್ಯಾಕಯ್ಯ ಕೇಳ್ತಿ ತಕ್ಷಣ ಅಂದ್ಬಿಡ್ತಾರೆ ಸಾಕು, ಅತ್ತೆ ತಪ್ಪಿ ಬರ್ತಿರ್ತಾರೆ 6 ಗಂಟೆ ಹೊತ್ತಿನ ಈ ಕಡೆಗೆ, ಯಾಕೆ ಭಗವತ್ ಅದನ್ಯಾಕೆ ಕೇಳ್ತಿ ಅಯ್ಯ, ವಯಸ್ಸಾಗಿಬಿಟ್ಟಾಗಲೇ ರಿಟೈರ್ ಆಗಿಬಿಟ್ಟಿ ಅಂತ ಕೇಳ್ತಾರೆ. ಇಲ್ಲ ಅಂದ್ರೆ ಬಾ ಸಿನಿಮಾಕ್ಕೆ ಹೋಗೋಣ ಅಂತ ಹೊರಟ್ಬಿಡ್ತಾನೆ. ಆದರೆ ಸಿನಿಮಾ ಕೇಳಿದ್ರೆ ಸಾರ್ಥಕ, ಇದು ಮಾತ್ರ ಕೇಳಬಾರ್ದು. ತುಂಬ ಅದಕ್ಕಿಂತ ಕೆಟ್ಟ ಕಲ್ಪನೆ ಉಂಟು. ಏನು ಉಪಯೋಗ ಇದರಿಂದ? ಪ್ರಶ್ನೆ ಒಳ್ಳೆಯದು, ಅದು ಯೋಚನೆ ಮಾಡಿಲ್ಲ ಜನಗಳು. ಭಗವಂತ ಅಲ್ಲೇ ಹೇಳಿಬಿಡ್ತಾನೆ, ವೇದಾವಿರಾಶಿನಂ ನಿತ್ಯಂ ಯಯೇನ ಮಜಮವ್ಯಯಂ ಪುರುಷಂ ಸಪರ ಕಾರ್ಪಾರ್ಥ ಕಂ ಘಾತಯತಿ ಹಂತಿಕಂ. ಇದು ಆ ಶ್ಲೋಕದಲ್ಲಿ ಕೊಟ್ಟ ಉತ್ತರ. ವೇದಾವಿನಾಶನಂ ನಿತ್ಯಂ ಯಯೇನ ಮಜಮವ್ಯಯಂ. ಅರ್ಜುನ, ಯಹ ಯಾವನು ಏನಂ ಈ ಭಗವಂತನನ್ನು ಅಜಂ ಹುಟ್ಟಿಲ್ಲದವನು ಅಂತ ಹೇಳಿ, ಅವ್ಯಯಂ ಸಾವಿಲ್ಲದವನು ಅಂತ ಹೇಳಿ ವೇದ ತಿಳ್ಕೊಂಡು ಬಿಡ್ತಾನೋ? ಯಾರು ದೇವರನ್ನ ಹೇಗೆ ತಿಳ್ಕೊಳ್ತಾರೋ ಮತ್ತು ಜೀವರನ್ನು ಹಿಂದೆ ಹೇಳಿದ ರೀತಿಯಲ್ಲಿ ಸರಿಯಾಗಿ ತಿಳ್ಕೊಳ್ತಾರೋ, ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ, ಈ ರೀತಿ ತಿಳ್ಕೊಂಡ ವ್ಯಕ್ತಿ ಯಾರನ್ನು ಕೊಲ್ತಾನೆ, ಯಾರನ್ನು ಕೊಲ್ತಾನೆ, ಯಾರನ್ನು ಕೊಲ್ಲಿಸ್ತಾನೆ? ಅವನು ಕೊಲ್ಲಿಸೋ ಪ್ರಶ್ನೆನೂ ಇಲ್ಲ, ಕೊಲ್ಲೋ ಪ್ರಶ್ನೆನೂ ಇಲ್ಲ, ನಿಶ್ಚಿಂತನಾಗಿರ್ತಾನೆ, ಜ್ಞಾನಿಗಳ ರೀತಿ. ಎಷ್ಟೋ ಜನ ಯಾರೋ ಬೈದು ಬಿಡ್ತಾರೆ, ಸಿಟ್ಟು ಬಂದ್ಬಿಡ್ತು, ತಾನೇ ಹೊಡೆಯಲಿಕ್ಕೆ ಹೋಗಿಬಿಡ್ತಾನೆ, ಮಾಡಬಾರದನ್ನು ಮಾಡ್ತಾರೆ, ಹೊಡೆಯಲಿಕ್ಕೆ ಹೋಗ್ತಾನೆ, ಇನ್ನೂ ಮಾಡಬಾರ್ದನ್ನು ಮಾಡ್ತಾರೆ, ಕೊಲ್ಲೋದಕ್ಕೆ ಹೋಗ್ತಾನೆ, ಇವತ್ತು ಕೊಂದು ಬಿಡ್ತಾರೆ ಕೂಡ. ಆದರೆ ಜ್ಞಾನಿಗಳು ಹಾಗೆ ಮಾಡೋದಿಲ್ಲ, ಜ್ಞಾನಿಗಳು ಹಾಗೆ ಮಾಡೋದಿಲ್ಲ, ಸುಮ್ಮನೆ ಆರಾಮಾಗಿರ್ತಾರೆ. ರಘುಗಣ ರಾಜ ಭರತರಾಜನ ಹೊಡೆದು ಬಿಡ್ತೇನೆ ಅಂತ ಹೇಳಿದ, ಭರತ ರಾಜ ತಿರುಗಿ ಹೊಡೆದೇ ಬಿಡಬಹುದಾಯ್ತು, ಬೇಕಾರೆ ಏನಲ್ಲ ನಕ್ಕ ಬಿಟ್ಟ ಅಷ್ಟೇ. ಯಾತಕ್ಕೆ? ಯಾರು ದೇವರನ್ನ ಹೀಗೆ ತಿಳ್ಕೊಂಡಿರ್ತಾರೋ,
ಜೀವರ
ತಿಳ್ಕೊಂಡಿರ್ತಾರೋ, ಅವರಿಗೆ ಯೋಚನೆ ಇರೋದೇ ಇಲ್ಲ. ಯಾರನ್ನ ಹೊಡಿಲಕ್ಕೆ ಹೋಗೋದಿಲ್ಲ ಅವರು. ಯಾಕೆ ಗೊತ್ತೇನು? ನಾನ್ಯಾಕೆ ಹೊಡಿಬೇಕು? ಭಗವಂತ ಇದ್ದ ನಾನ್ಯಾಕೆ ಯೋಚನೆ ಮಾಡ್ಬೇಕು? ಈ ಮಧ್ಯೆ ನಿಶ್ಚಿಂತ ಜನರ ಭಾರ ಹಾಕಿಬಿಡ್ತಾನೆ. ಕಳ್ಳ ಬತ್ತಷ್ಟು ಏನು ಮಾಡ್ತಾರೆ, ಪಕ್ಕದ ಮೇಲೆ ತಾನು ಬಿಡ್ಸೋಕೆ ಹೋಗೋದಿಲ್ಲ, ಪೊಲೀಸರು ರಿಂಗ್ ಮಾಡಿಬಿಡ್ತಾರೆ ಅಷ್ಟೇ. ನಮಗೆ ಅವ್ರು ಕಟ್ ಮಾಡಿರ್ತಾರೆ, ಫಜೀತ ಆಗುತ್ತೆ ನಮಗೆ. ಆದ್ರೆ ದೇವ್ರ ಟೆಲಿಫೋನ್ ಕಟ್ ಮಾಡೋ ಶಕ್ತಿ ಯಾರಿಗೂ ಇಲ್ಲ, ಆದ್ದರಿಂದ ನಾವು ಯೋಚನೆ ಮಾಡಬೇಕಾಗಿಲ್ಲ. ಇಲ್ಲಿ ಪೊಲೀಸರು ಟೆಲಿಫೋನ್ನಾಗ ಕಟ್ ಮಾಡಿ ನಮ್ಮ ಟೆಲಿಫೋನ್ ಕಟ್ ಮಾಡಿಬಿಡಬಹುದು, ಅಥವಾ ಅವರು ಇಲ್ಲದೇ ಇರಬಹುದು, ಏನೋ ಆಗಿರಬಹುದು. ಭಗವಂತನ ಬಗ್ಗೆ ಮಾತ್ರ ಈ ತಪ್ಪು ಕಲ್ಪನೆಗೆ ಅವಕಾಶವೇ ಇಲ್ಲ. ಎಲ್ಲಿರುವನು ರಂಗ ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಕರೆದರೆ ಅಲ್ಲೇ ಒದಗುವನು ಭಗವಂತನ ವೈಶಿಷ್ಟ್ಯ ಇದು. ಆ ದೃಷ್ಟಿಯಲ್ಲಿ ನಾವು ತುಂಬ ಜನ ಅವಮಾನ ಮಾಡಿದಾಗ ಜ್ಞಾನಿಗಳಿಗೆ ಕೋಪ ಬರೋದೇ ಇಲ್ಲ. ಇವನು ತಪ್ಪು ಮಾಡಿದ್ದಾನೆ, ಭಗವಂತ ವಿಚಾರಿಸ್ತಾನೆ, ನನಗ್ಯಾಕೆ ಯೋಚನೆ? ಇದು ನಿಜವಾದ ಅರ್ಥ ಇದೆ. ಅದು ಜ್ಞಾನಿಗಳು ಶಾಂತರಾಗಿರೋದಕ್ಕೆ ಅದೇ ಕಾರಣ. ಜ್ಞಾನಿಗಳು ಶಾಂತರಾಗಿರ್ತಾರೆ, ಅದೇ ಕಾರಣ. ಅಜ್ಞಾನಿಗಳು ಎಕ್ಸೈಟ್ ಮಾಡ್ಕೊ ಎಕ್ಸೈಟ್ ಆಗ್ತಾರೆ, ಅದು ಗೊತ್ತಾಗ್ರೆ ತಿಳುವಳಿಕೆ ಇಲ್ಲ. ಎಲ್ಲಿ ತಿಳುವಳಿಕೆ ಇಲ್ಲ ಅಲ್ಲಿ ಉದ್ವೇಗ ಶುರುವಾಗುತ್ತೆ, ಎಲ್ಲಿ ತಿಳುವಳಿಕೆ ಇದೆ ಅಲ್ಲಿ ಶಾಂತನಾಗಿರ್ತಾನೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಅಧ್ಯಾತ್ಮವನ್ನು ತಿಳ್ಕೊಳ್ಳೋದು ಅಂದರೆ ಏನು ಗಳಿಸೋದು ಅಲ್ಲ, ಶಾಂತಿಯನ್ನು ಗಳಿಸೋದು. ಅದಕ್ಕಿಂತ ಇನ್ನೇನು ಆಸ್ತಿ ಇದೆ ನಮಗೆ ಯೋಚನೆ ಮಾಡಿ? ನಾವು ಏನೇ ಕೆಲಸ ಮಾಡಿದ್ರು ಕೆಲಸದ ಉದ್ದೇಶ ಏನು? ಶಾಂತಿಯನ್ನು ಸಂಪಾದನೆ ಮಾಡು. ಅಂಥ ಶಾಂತಿಯನ್ನು ಸಂಪಾದನೆ ಮಾಡೋಕ್ಕಂತ ಎಲ್ಲರಿಗೂ ಇದೆ, ಆದರೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ತಪ್ಪು ತಪ್ಪು ಪ್ರಯತ್ನವಾದ್ದರಿಂದ ಅವರಿಗೆ ಶಾಂತಿ ಸಿಗ್ತಾನೇ ಇಲ್ಲ. ಶಾಂತಿ ಸಿಗಬೇಕು ಸಿಗಬೇಕು ಅಂತಾನೆ ಹೆಚ್ಚೆಚ್ಚು ಅಶಾಂತರಾಗಲಿಕ್ಕೆ ಶುರುವಾಗ್ತಾರೆ. ಇದೇ ಪರಿಸ್ಥಿತಿ ಆಗಿರೋದು. ಅದಕ್ಕೆ ಗುಟ್ಟು ಎಲ್ಲಿದೆ ಅಂದರೆ ಭಗವಂತನನ್ನು ತಿಳ್ಕೊಳ್ಳೋದ್ರೊಳಗೆ. ಸರಿಯಾಗಿ ಶಾಸ್ತ್ರಗಳು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ನಮ್ಮ ಜೀವನದ ಯಶಸ್ಸಿದೆ ಹೊರತು ಬೇರೆ ಎಲ್ಲೂ ಇಲ್ಲ. ಇದನ್ನು ಅರ್ಥ ಮಾಡ್ಕೋತಾ ಹೋದರೆ ವೇದಾವಿನಾಶಿನಂ ನಿತ್ಯಂ ಯಯೇನ ಮಜ ವಿಮೇಯಂ ಪುರುಷಂ ಸಪರ ಪಾರ್ಥ ಕಂ ಘಾತಯತಿ ಹಂತಿಕಂ. ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿ ನಾವು ಕೇಳುತ್ತೇವೆ, ಒಬ್ಬ ಆದವಾನಿಯ ನವಾಬ, ಆತನಿಗೆ ಇವರು ಪರಿಚಯ. ಅವನ ದಿವಾನನ ಮುಂದೆ ಕಾಯಿತು, ವೆಂಕಣ್ಣ ಅಂತ ಒಬ್ಬ ದಿವಾನ, ಪರಿಚಯ ಆಯಿತು. ನಮ್ಮ ಗುರುಗಳು ಬಂದಿದ್ದಾರೆ, ಗುರುಗಳು ಬಂದಿದ್ದಾರೆ ಅಂತ ಹೇಳಿದ. ಯಾರೇ ನನ್ನ ಗುರುಗಳು ಅಂತ ಕೇಳಿದರು. ಮಹಾನುಭಾವರು ಒಬ್ಬರಿದ್ದಾರೆ, ನಾನೊಬ್ಬ ದನಗಾಯನಾಗಿದ್ದೆ, ದನ ಕಾಯ್ತಾ ಇದ್ದೆ, ಇವತ್ತು ದಿವಾನನಾಗಿದ್ದೇನೆ ಅಂತ ಹೇಳಿದ. ನಾನು ದನ ಕಾಯನ ದಿವಾನನಾಗಿದ್ದೇನೆ, ಮತ್ತೇನು ಓದಿದ್ದರೆ ಯಾವ ಕೋರ್ಸು ಓದಲೇ ಇಲ್ಲ, ಮತ್ತು ಹೇಗಾದೆ ಗೊತ್ತಾ? ನಮ್ಮ ಗುರುಗಳ ದಯೆ ಕಾರಣ ಅಂತ ಹೇಳಿದ. ಗುರುಗಳ ದಯೆ, ಅವನಿಗೆ ಆಶ್ಚರ್ಯ, ಯಾರಯ್ಯ ನನ್ನ ಗುರುಗಳು ಅಂತ ಕೇಳ್ತಾನೇ ಇದ್ದ. ಒಂದು ದಿವಸ ಹೇಳಿದ, ಗುರುಗಳು ಊರಿಗೆ ಬಂದಿದ್ದಾರೆ ಅಂತ ಹೇಳಿಬಿಟ್ಟ. ಅದೇ ರಾಘವೇಂದ್ರ ಸ್ವಾಮಿಗಳು ಬಂದಿದ್ದಾರೆ ಅಂತ ಹೇಳಿದ. ಅವನು ಭಾರಿ ಆಶ್ಚರ್ಯ, ಜ್ಯೂಸಕ್ಕೆ ಸಾವಿರ ಸತ್ತೆ ಗುರುಗಳು ಗುರುಗಳು ಅಂತಾನೆ, ಎಲ್ಲಿದ್ದಾರೆ ಇವತ್ತಿವರೆಗೂ ಕೂಡ ಎಂದೋ ನೋಡಿದ್ದಂತೆ. ಎಷ್ಟು ಭಕ್ತಿ ಇವನಿಗೆ, ಏನು ಮಾಡಿದ್ರು ಏನು ಅಂತ ಕೇಳಿದ್ರೆ, ನನ್ನ ದಿವಾನ ಮಾಡಿದವನೇ ಅವನು ಅಂತ ಹೇಳ್ತಾನೆ, ಅವರು ಅಂತ ಹೇಳ್ತಾನೆ, ಇವತ್ತು ಅವ್ರು ಬಂದಿದ್ದಾರೆ ಅಂತ ಹೇಳ್ತಾನೆ ಅಂತ ಹೇಳಿದ ತಕ್ಷಣ ನೋಡಬೇಕಲ್ಲ ಅಂತ ಹೇಳಿದ. ಓ ಆಯಿತು ನೋಡು ಅಂತ ಹೇಳಿದ್ದಾನೆ. ಅವ್ರು ಪೂಜಾ ಕಾಲಕ್ಕೆ ಕರ್ಕೊಂಡು ಹೊರಟುಬಿಡ್ತಾರೆ. ಆ ಹೊತ್ತಿಗೆ ರಾಯರು ಪೂಜೆ ಮಾಡ್ತಾ ಇರ್ತಾರೆ. ಈ ದಿವಾನನಿಗೆ, ಈ ಸುಲ್ತಾನನಿಗೆ, ನವಾಬನಿಗೆ ವಿಚಿತ್ರವಾದ ಬಯಕೆ. ಇಷ್ಟೆಲ್ಲ ಹೇಳ್ಕೊತಾನೆ ಆಯ್ತಾ, ನಾನು ಏನೂ ಬರ್ತಾ ಇದ್ದ, ನನಗೆಲ್ಲ ಬರ ಮಾಡಿಬಿಟ್ರು ಒಂದು ಕ್ಷಣದಲ್ಲಿ ಅಂತ ಹೇಳ್ತಾನೆ. ಇವರಿಗೆಲ್ಲ ಬರಹ ಮಾಡಬೇಕಾದ್ರೆ ಅವೆಲ್ಲ ಗೊತ್ತಿರಬೇಕು ಅಂತ ಆಯ್ತಲ್ಲ, ನನಗೆ ಪರೀಕ್ಷೆ ಮಾಡಬಾರ್ದು ಅಂದ್ಕೊಂಡ, ಯಾಕೆ ಪರೀಕ್ಷೆ ಮಾಡಬಾರ್ದು ಅಂತ ಅಂದ್ಕೊಂಡ. ದೇವರ ನೈವೇದ್ಯಕ್ಕೆ ದೊಡ್ಡ ತಟ್ಟೆ ತುಂಬ ತಂದುಬಿಟ್ಟದು, ಓ ಬೆಳ್ಳಿ ತಟ್ಟೆ ತುಂಬ ಪದಾರ್ಥಗಳು ಮೇಲೆ ಮುಚ್ಚಿಬಿಟ್ಟಿದ್ದಾನೆ, ಮೇಲೆ ಮುಚ್ಚಿದ್ದಾನೆ, ತಂದಿಟ್ಟುಬಿಟ್ಟ. ಸುಲ್ತಾನನ ಕಾಣಿಕೆ ಬಂದಿದೆ ಅಂತ ಇಟ್ಟುಬಿಟ್ರಪ್ಪ. ರಾಯರ ಮುಂದೆ ಇಟ್ಟಿದ್ದಾರೆ. ರಾಯರ ಯೋಚನೆ ಕೂಡ ನಿಶ್ಚಿಂತೆಯಾಗಿದ್ದಾರೆ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶ ವರಪ್ರದಂ. ದೇವರ ಮೇಲೆ ಭಾರ ಹಾಕ್ತಾರೆ, ನೈವೇದ್ಯ ಮಂತ್ರ ಹೇಳ್ತಾರೆ, ದ್ವಾದ ಸ್ತೋತ್ರವನ್ನು ಹೇಳ್ತಾರೆ, ಪ್ರೋಕ್ಷಣೆ ಮಾಡಿಯೇ ಬಿಡ್ತಾರೆ. ಪ್ರೋಕ್ಷಣೆ ಮಾಡಿ ತಟ್ಟೆ ತೆಗಿರಿ ಅಂತ ಹೇಳ್ತಾರೆ, ಮುಚ್ಚಿದ್ದನ್ನು ತೆಗಿರಿ ಅಂತಾರೆ. ಒಳ್ಳೆ ಒಂದು ಚಿತ್ರವಾದ ಸನ್ನಿವೇಶ ಅದು. ಒಂದು ಅವನು ತಂದಿರೋದು ಏನು, ಬರೀ ಮಾಂಸ ಹಿಂಸ ತಂದುಬಿಟ್ಟಿದ್ದಾನು. ತಂದಿರೋದು ನೋಡಿದ್ರೆ ಇವರ ಹತ್ರ, ಬರೀ ಸಾಮಾನ್ಯ ಹಿಂದುವಿನ ಹತ್ರ ತಂದ್ರೇ ಸಿಟ್ಟು ಬರುತ್ತೆ ಅವನಿಗೆ. ಆದರೆ ಇವರು ಯತಿಗಳು, ಪರಮಹಂಸರು, ಪೀಠಾಧೀಶರು, ಅದು ಮಡಿಯಲ್ಲಿದ್ದಾರೆ, ದೇವ್ರ ಪೂಜೆ ಮಾಡ್ತಾ ಇದ್ದಾರೆ. ಅಂಥ ಸ್ಥಳಕ್ಕೆ ತರಬಾರದು, ನೈವೇದ್ಯಕ್ಕೆ ತಂದುಬಿಟ್ಟಿದ್ದಾನೆ, ಮುಚ್ಕೊಂಡು ತಂದಿದ್ದಾನೆ, ಗೊತ್ತಾಗಬಾರದು ಅಂತ ಹೇಳಿಬಿಟ್ಟು ತೆಗಿರಿ ಅಂತ ಹೇಳ್ತಾರೆ. ಎಂಥ ಕ್ಲೈಮ್ಯಾಕ್ಸ್ ಆಗೋ ಪರಿಸ್ಥಿತಿ ಅದು. ಒಂದು ರಾಯ ನಿಶ್ಚಿಂತರಾಗಿ ಅದನ್ನು ಪ್ರೋಕ್ಷಣೆ ಮಾಡೇ ಬಿಟ್ಟಿದ್ದಾರೆ. ಆಯಿತು, ಶಿಷ್ಯರು ತೆಗೆದರಂತೆ. ನೋಡಿದರೆ ಪರಮಾಶ್ಚರ್ಯ, ಉಳಿದವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಆಶ್ಚರ್ಯ ಅಲ್ಲ, ನವಾಬನಿಗೆ ಆಶ್ಚರ್ಯ. ಅವನು ತಂದ ಒಂದು ಮಾಂಸ ತುಂಡು ಅಲ್ಲಿಲ್ಲ, ಎಲ್ಲ ಹೂವು ಹಣ್ಣಾಗಿ ಬರಲಾಗ್ಬಿಟ್ಟು, ಸಂಪೂರ್ಣ ಹೂವು ಹಣ್ಣುಗಳ ರಾಶಿಯಲ್ಲಿ ಆಶ್ಚರ್ಯ ಪಟ್ಟುಬಿಟ್ಟಂತೆ. ಎಂಥ ಜ್ಞಾನಿಗಳು ಇವರು, ಅವ್ರು ಗೊತ್ತಿದ್ದವರು ಬದಲಾಯಿಸಕ್ಕೆ ಸಾಮರ್ಥ್ಯ ನೋಡ್ಬಿಟ್ಟು ಆಮೇಲೆ ಆಭಾಸ ಆಗಿ ಹೋಗ್ತಾ ಇತ್ತು. ಉಳಿದವರಾಗಿದ್ದ ನೋಡ್ಬಿಟ್ಟು ಏನಿದು, ಎಷ್ಟು ಶಾಪ ಹಾಕಬೇಕಾಗಿತ್ತ ಲೆಕ್ಕನೇ ಇಲ್ಲ. ರಾರಿ ಯೋಚನೆಯೇ ಇಲ್ಲ. ಯಾತಕ್ಕೆ? ಜಗತ್ತು ಸೃಷ್ಟಿ ಮಾಡಿದ ಭಗವಂತನಿಗೆ ಇದನ್ನು ನೈವೇದ್ಯಕ್ಕೆ ಕನ್ವರ್ಟ್ ಮಾಡೋದಕ್ಕೆ ಬರೋದಿಲ್ವೇ? ದೇವರ ಅಷ್ಟು ವಿಶ್ವಾಸ ಅವರಿಗೆ, ಅಚಲವಾದ ವಿಶ್ವಾಸ. ಅಂತ ವಿಶ್ವಾಸ ಇದ್ದಿದ್ದಕ್ಕೇನೆ ಇವತ್ತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಲೋಕದಲ್ಲಿ ಅಷ್ಟು ಮಾನ್ಯರಾಗಲಿಕ್ಕೆ ಕಾರಣ ದೇವರಲ್ಲಿ ಹೊಂದಿದ್ದ ಅಗಾಧವಾದ ನಂಬಿಕೆ. ನಂಬಿಕೆ ಎಲ್ಲಿಂದ ಬಂತದು? ಸುಮ್ಮನೆ ಬಂದ ನಂಬಿಕೆ ಅಲ್ಲ, ಅದು ಒಂದು ಫರ್ಮ್ ಬೇಸಿಸ್ ಇರಬೇಕು. ಅದಕ್ಕೆ ಯಾರು ಬಿಡಿ ದೊಡ್ಡ ಬಿಲ್ಡಿಂಗ್ ತೋರಿಸ್ಬಿಡ್ತಾರೆ, ಎಷ್ಟು ಚೆನ್ನಾಗಿದೆ ನೋಡಿದ್ರ, ಹೊಸ ಮಾಡಿ ಬಹಳ ಕಡಿಮೆ ಬೆಲೆ ಕೊಡ್ತೀನಿ ಅಂತ ಹೇಳಿದ, ಬಹಳ ಕಡಿಮೆ ಮಾಡಿದೆ ಅಂತ ಹೇಳಿದ, ಖುಷಿ ಆಯ್ತು ಹೋಗ್ಲಿಕ್ಕೆ ಅಂತ ಹೋದ್ರು. ಒಂದು ಇನ್ಫಾರ್ಮೇಶನ್ ಫೌಂಡೇಶನ್ ಹಾಕಿಲ್ಲ ಅದಕ್ಕೆ ಅಂತ ಹೇಳಿದ್ರು, ಓಡಿ ಹೊರಬಂದ್ಬಿಡ್ತಾರೆ. ಎಲ್ಲಿ ಬೀಳುತ್ತೋ ಒಂದು ಫೌಂಡೇಶನ್ ಹಾಕಿದ್ದೆ ಬಿಡ್ತಾ ಇದೆ. ಇನ್ನ ಇನ್ನು ಹಾಕದೇ ಗತಿ ಏನಾಗಬೇಕು ಯೋಚನೆ ಮಾಡಿ. ಸಾವಿರ ವಿಚಾರ ಇರ್ಬೋದು, ಬೇಸ್ನೆಸ್ ಥಾಟ್ಸ್ಗೆ ಏನು ಪ್ರಯೋಜನ ಇಲ್ಲ. ಫೌಂಡೇಶನ್ ಅಂದರೆ ಬೇಸ್ ಅಂತ ಅರ್ಥ. ಒಂದು ಬೇಸ್ ಇಲ್ಲದೆ ಹೋದರೆ ಏನು ಪ್ರಯೋಜನ ಇಲ್ಲ. ಇವತ್ತು ಅದು ಭದ್ರವಾದ ಬುನಾದಿ ಬೇಕು ಅದಕ್ಕೆ. ಯಾವುದದು? ರಾಘವೇಂದ್ರ ಸ್ವಾಮಿಗಳಂಥ ಜ್ಞಾನಿಗಳಿಗೆ ನಂಬಿಕೆ ಕೊಡತಕ್ಕಂಥ ಶಾಸ್ತ್ರ ಯಾವುದಾಗಿತ್ತು ಅಂದರೆ ಅದೇ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ಸಂಗ್ರಹೈಹಿ. ಭಗವದ್ಗೀತಾ, ಭಾಗವತ, ಮಹಾಭಾರತ, ವೇದಗಳು, ಉಪನಿಷತ್ತುಗಳು, ಅದರ ಆಧಾರದ ಮೇಲೆ ಜ್ಞಾನ ಸಂಪಾದನೆ ಮಾಡಿರ್ತೇವಲ್ಲ, ಅದು ಫರ್ಮ್ ಬೇಸಿಸ್ ಇದೆ ಅದಕ್ಕೆ. ಇವತ್ತು ನೂರಾರು ಜನಗಳು ಅಧ್ಯಾತ್ಮದ ಹತ್ರ ಬರೋದೇ ಇಲ್ಲ. ಬಂದವರೆಲ್ಲ ತಮ್ಮದೇ ಓನ್ ಥಾಟ್ ಅಂತ ಶುರು ಮಾಡಿಬಿಡ್ತಾರೆ. ಓನ್ ಥಾಟ್ಗೆ ಅವನು ಹಾಳಾಗಲು ನಾವೇ ತಲೆ ಕೊಡಬೇಕು ಅದಕ್ಕೆ. ಈ ಮಧ್ಯೆ ಯೋಚನೆ ಮಾಡಿ, ಸಾಧ್ಯ ಇಲ್ಲ. ಸರ್ಟಿಫಿಕೇಟ್ ಯಾರೇ ತಂದ್ರು ನಾನೇ ಬರ್ಕೊಂಡೆ ಅಂತ ಕೇಳಿದರೆ ಏನು ಬೆಲೆ ಇದಕ್ಕೆ? ನೀನೇ ಇಟ್ಕೋ ಹಣೆ ಹಚ್ಕೋ ಅಂತ ಹೇಳಬೇಕಷ್ಟೆ, ಏನು ಪ್ರಯೋಜನ ಇಲ್ಲ. ಸರ್ಕಾರ ಯೂನಿವರ್ಸಿಟಿ ಕೊಡ್ತು ಅಂದ್ರೆ ಅದಕ್ಕೆ ಮಹತ್ವ ಇದೆ. ಯಮುನೇ ಬರ್ಕೊಂಡೆ ಏನು ಅರ್ಥ ಇದೆ? ನೋಟ್ ಎಲ್ಲಿಂದ ಬಂದು ನಾನೇ ಪ್ರಿಂಟ್ ಮಾಡ್ಕೊಂಡೆ ಅಂದರೆ ಬರೀ ನೀನೇ ಇಟ್ಕೊಂಬೋದಿಲ್ಲ, ಜೈಲಿಗೆ ಹೋಗೋಣ ಅಂತಕೊಂಡು ಜೈಲಿಗೆ ಕಳಿಸಿಬಿಡ್ತಾರೆ ತಕ್ಷಣ. ತಾನು ಪ್ರಿಂಟ್ ಮಾಡ್ಕೊಂಡು ನೋಟ್ ಆಗೋದಿಲ್ಲ. ತತ್ವಜ್ಞಾನ ತನ್ನ ಊಹೆಗೆ ತಕ್ಕಂತೆ ಬಂದರೆ ತತ್ವಜ್ಞಾನ ಅಲ್ಲ ಅದು. ಅದು ಹೇಗೆ ಸರಿಯಾದ ಒಂದು ನೋಟ್ ಕರೆನ್ಸಿ ಪ್ರಿಂಟ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಸರ್ಕಾರ ಮಾಡಿದೆ, ಆ ಕ್ರಮದಲ್ಲಿ ಮಾಡಿದ್ರೆ ಮಾತ್ರ ಅದಕ್ಕೆ ಮಾನ್ಯತೆ ಇರು. ತತ್ವಜ್ಞಾನ ಅನ್ನೋದು ಶಾಸ್ತ್ರಗಳಿಂದ ಬಂದರೆ ಮಾತ್ರ ಮಹತ್ವ, ಹೊರತು ಇಲ್ಲೋರ ಮಹತ್ವ ಇಲ್ಲ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು. ರಾಘವೇಂದ್ರ ಸ್ವಾಮಿಗಳು ಹಾಗೆ ಮಾಡಿದ್ದಕ್ಕೆ ಏನು ಆಶ್ಚರ್ಯವಾಯಿತು? ಅವ್ನು ದಿಗ್ಭ್ರಾಂತನಾಗಿಬಿಟ್ಟ. ಹೇಳಿದ್ರಂತೆ, ಭಲೆ ನಿಜವಾಗಲೂ ವೆಂಕಣ್ಣ, ನಿಮ್ಮ ಗುರುಗಳು ಗುರುಗಳೇ, ನಿನಗಷ್ಟೇ ಗುರುಗಳಲ್ಲ, ನನಗೂ ಗುರುಗಳೇ ಅಂತ ತೀರ್ಮಾನ ಮಾಡಿದ್ರು. ನನಗೂ ಗುರುಗಳೇ ಅವರು, ಭಾರಿ ದೊಡ್ಡವರು ಅಂತ ಹೇಳಿದ. ಅದರ ಫಲವಾಗಿ ಮುಂದೆ ನಡೆದಿದ್ದೇ ಇವತ್ತು ಮಂತ್ರಾಲಯ ಅವನು ಕೊಟ್ಟಿದ್ದದು ರಾಘವೇಂದ್ರ ಸ್ವಾಮಿಗಳೇ. ಅವತ್ತಿನ ಮಂಚಾಲೆ ಕುಗ್ರಾಮ ಅದು ಕೊಟ್ಟಿದ್ದಕ್ಕೆ ಇವತ್ತು ಲೋಕ ಅವನ ರಾಜ್ಯ ಹೋಯಿತು. ಅವ್ರು ಕೊಟ್ಟ ಮಂಚಾಲೆ ಹೋಗಲಿಲ್ಲ, ಇದು ಅರ್ಥ ಮಾಡ್ಕೋಬೇಕು. ಅವನು ಇಟ್ಕೊಂಡ ರಾಜ್ಯ ಹೋಯಿತು, ಅವನ ಸಂಸ್ಥೆ ಎಲ್ಲ ಹೊರಟೋಯ್ತು. ಅವನು ಕೊಟ್ಟ ಮಂಚಾಲೆ ಇವತ್ತು ಮಂತ್ರಾಲಯವಾಗಿ ಲಕ್ಷಾಂತರ ಜನಗಳ ಯಾತ್ರಾ ಸ್ಥಳವಾಗಿ ತಾನಿಟ್ಕೊಂಡ ಹೋಯ್ತು, ಇವ್ರಿಗೆ ಕೊಟ್ಟ ಉಳ್ಕೊಂಡು. ಅದಕ್ಕೆ ಹೇಳ್ತಾರೆ, ಭಗ ದೊಡ್ಡವರಿಗೆ ಜ್ಞಾನಿಗಳಿಗೆ ಕೃಷ್ಣಾರ್ಪಣ ಬುದ್ಧಿಯಿಂದ ಕೊಟ್ಟಿದ್ದು ಶಾಶ್ವತ ಅಂತ ಹೇಳೋದಕ್ಕೆ ಅವನ ರಾಜ್ಯ ಹೋಗಿ ಅವನು ಕೊಟ್ಟ ಮಂತ್ರಾಲಯ ಉಳ್ಕೊಂಡಿರೋದೆ ದೊಡ್ಡ ಸಾಕ್ಷಿ. ಇದೆಲ್ಲ ಸಂಪಾದನೆಗೆ ಮೂಲಭೂತವಾದ ಆಸ್ತಿ ಯಾವುದಾಗಿತ್ತು ರಾಯರಿಗೆ ಅಂದರೆ, ವೇದಾವಿನಾಶಿನಂ ನಿತ್ಯಂ ಯಯೇನ ಮಜಮ ವ್ಯಯಂ ಪುರುಷಂ ಸಪರ ಪಾರ್ಥ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ಈ ತಿಳುವಳಿಕೆ ಇದ್ದವನು ಯಾರನ್ನು ಕೊಲ್ತಾನೆ ಯಾರನ್ನು ಕೊಲ್ಲಿಸ್ತಾನೆ ಅವನೇ. ಅಂದರೆ ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ಇದು ಭಗವಂತನ ವಿಚಾರ ಅಂತ ಗೊತ್ತಾಗೋದ್ರಿಂದ ಯಾವಿಂಬಾಕ್ ಹೋಗೋದಿಲ್ಲ. ಲೈಟ್ ಆರಿಸ್ಬೇಕಾದ್ರೆ ಏನು ಮಾಡ್ತಾನೆ? ಯಾವುದೋ ಒಂದು ದೀಪ ಇರುತ್ತೆ, ಮೇಣದ ಬತ್ತಿ ಇರುತ್ತೆ, ಉರಿತಾ ಇರುತ್ತೆ, ಯಾರು ಆರಿಸು ಅಂತಾರೆ, ಹೋಗ್ತಾನೆ ಹೀಗಂದು ಬಿಡ್ತಾನೆ, ಆರೋ ಬಿಡುತ್ತೆ. ಚಿಕ್ಕ ಮಕ್ಕಳು ಹೋಗ್ತಾರೆ, ಉಪ್ಪು ಅಂತ ಹೋಗ್ತಾರೆ, ಆರೋ ಬಿಡುತ್ತೆ. ಇದು ಕ್ರಮ ಇದೆ. ಅದನ್ನು ಮೇಣದ ಬತ್ತಿ ಆರಿಸ್ಬೇಕಾದ್ರೆ ಸ್ವಲ್ಪ ಗಾಳಿ ಜಾಸ್ತಿ ಹಾಕಿದ್ರೆ ಆರೋ ಬಿಡುತ್ತೆ, ಅದೇ ರೀತಿ ಊದಿದ್ರೆ ಆರೋ ಬಿಡುತ್ತೆ. ಆದರೆ ಅದನ್ನು ನೋಡ್ಕೊಂಡಿದ್ದ, ಯಾರೋ ಟ್ಯೂಬ್ಲೈಟ್ ಉರಿತಾ ಇತ್ತು, ಆರಿಸೋ ಅಂದ್ರು, ಉಪ್ಪು ಅಂತ ಊತ ಕೂತ್ರೆ ಏನು ಮಾಡಬೇಕು ಅದಕ್ಕೆ? ಮೂರ್ಖ ಅಂತ ಕರೀತಾರೆ. ಅದು ಎಷ್ಟು ಆರಿಸಿದ್ರು ಕೂಡ ಬಾಯಿ ನೋವಾಗುತ್ತೋ ತಾರದ ಸಾಧ್ಯನೇ ಇಲ್ಲ. ಅದು ಒಂದು ಅದು ಆರಿಸೋ ಕ್ರಮ ಹಾಗಲ್ಲ, ಸ್ವಿಚ್ ಎಲ್ಲೋ ಇರುತ್ತೆ, ಅಲ್ಲಿ ಆರಿಸೋ ತಕ್ಷಣ ಆರೋ ಬಿಡುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ನಮಗೆ ಎಷ್ಟು ಸುಲಭವಾಗಿರುತ್ತೆ. ಬಾಯ್ಲರ್ ಶಾಕ್ ಹೊಡಬೇಕು, ಅಲ್ಲಿ ಆರ್ಸಕ್ಕೆ ಹೋಗಬಾರ್ದು. ಮೇನ್ ಸ್ವಿಚ್ ಆರಿಸ್ಬಿಟ್ಟು ಆರಾಮಾಗಿ ಆರೋ ಬಿಡುತ್ತೆ. ಮೇನ್ ಸ್ವಿಚ್ ಗೊತ್ತಿದ್ದು ತಕ್ಷಣ ಆ ಕಡೆ ಓಡ್ತಾರೆ. ರಾಘವೇಂದ್ರ ಸ್ವಾಮಿಗಳಂಥವರಿಗೆ ಜಗತ್ತಿನ ಮೇನ್ ಸ್ವಿಚ್ಚು ಭಗವಂತ ಅಂತ ಗೊತ್ತಿತ್ತವೆ. ಇಡೀ ಜಗತ್ತಿನ ಕೇಂದ್ರ ಬಿಂದು ಭಗವಂತ, ಅವನು ಪ್ರಾರ್ಥನೆ ಮಾಡಿದ ತಕ್ಷಣ ಏನು ಬೇಕಾದ್ರೆ ಆಗಿಬಿಡುತ್ತೆ. ಎಲ್ಲೆಲ್ಲ ಏನೋ ಮಾಡೋದಕ್ಕಿಂತ ಭಗವಂತ ಹಿಡಿದ್ಬಿಟ್ರೆ ಸಾಕಲ್ಲ. ಇಟ್ಟಂಗೆ ಇರುವೇನು ಹರಿಯೇ ಎನ್ನ ದೊರೆಯೇ. ಇವತ್ತು ದೇವರನ್ನ ನಾವು ಯಾತಕ್ಕೆ ಆಶ್ರಯಿಸ್ತೇವೆ ಅಂತ ಕೇಳಿದರೆ, ಮೇನ್ ಸ್ವಿಚ್ ಇದೆ ಎಲ್ಲ ಕಟ್ಟಡದ ಎಲ್ಲ ಸ್ವಿಚ್ಗಳ ನಿಯಂತ್ರಣ ಮಾಡ್ತಕ್ಕಂಥ ಸ್ವಿಚ್ಚು ಮೇನ್ ಸ್ವಿಚ್. ಅದು ಜಗತ್ತಿನ ಎಲ್ಲ ದೇವತೆಗಳನ್ನು ಕೂಡ ನಿಯಂತ್ರಣ ಮಾಡ್ತಕ್ಕಂಥ ವಸ್ತು ಪರಶಕ್ತಿ ಭಗವಂತನಾದ್ದರಿಂದ ಅವನನ್ನು ಆಶ್ರಯಿಸಿದವರಿಗೆ ಲೋಕದ ಭಯವೇ ಇಲ್ಲ. ಅದನ್ನೇ ಕನಕಪುರ್ತ ಪುರಂದರದಾಸರು ಹೇಳುತ್ತಾರೆ, ಸಕಲ ಗ್ರಹಬಲ ನೀನೇ ಸರಸಿ ಜಾಕ್ಷ. ತಿಳಿದೇ ಇದ್ದವರು ನವಗ್ರಹ ಏನೇನೋ ಪೂಜೆ ಮಾಡ್ತಾ ಇರ್ತಾರೆ, ಆದರೆ ಪುರಂದರದಾಸರಂಥವ್ರು ಏನೂ ಇಲ್ಲ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ. ಗೋವಿಂದನಾದ ಭಗವಂತನ ಧ್ಯಾನ ಮಾಡ್ತಾರೆ, ಆಗೋದೇನು? ನವಗ್ರಹ ಪೂಜೆ ಮಾಡಿಯೂ ಕೂಡ ಇವ್ರಿಗೆ ಕೆಲಸ ಆಗಿರೋದಿಲ್ಲ. ನವಗ್ರಹದ ಹತ್ರ ಬಂದಿಲ್ಲ ಅವರು, ಕೆಲಸ ಆಗೋಗ್ಬಿಟ್ಟಿರ್ತವ್ರು. ಯಾತಕ್ಕೆ? ಮೇನ್ ಏನು ಹೇಳ್ಕೊಂಡ್ಬಿಟ್ಟಿದ್ದಾರೆ, ಜಗತ್ತಿನ ಮೂಲ ಸೂತ್ರಧಾರನಾದ ಭಗವಂತನನ್ನು ಹಿಡಿದವರಿಗೆ ಯಾವ ಭಯ ಇದೆ? ಈ ರೀತಿ ನಾವು ಚಿಂತನೆ ಮಾಡೋ ಕ್ರಮ ಕಲಿಬೇಕಾದರೆ ಭಗವದ್ಗೀತೆ ಉಪದೇಶವೇ ಅತ್ಯಂತ ಮೂಲಭೂತವಾದ ಉಪದೇಶ. ಅದನ್ನು ಚಿಂತನೆ ಮಾಡಬೇಕು. ಕೃಷ್ಣ ಅದು ಉಪದೇಶ ಮಾಡ್ತಾ ಇದ್ದಾನೆ. ಆಗೊಂದು ಪ್ರಶ್ನೆ ಬಂತು, ದೇಹದಿಂದ ದೇಹಕ್ಕೆ ಹೋಗ್ತಾನೆ ಜೀವ, ಅದಕ್ಕೆ ಪುರಾಣ ಪುರಾಣ ಅಂತ ಕರೆದೆಯಲ್ಲ, ಅದು ಹೇಗೆ ಅಂದರೆ ಅಲ್ಲೇ ಈ ಶ್ಲೋಕ ಬಂದಿತ್ತು. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೂಪರಾಣಿ ததா சரீராணி விஹாய ஜீர்ணானி அன்யானி சம்யாதி நவானி தேஹி. ஜீர்ணவாத வஸ்திரங்களன்ன பிசாட்டி விட்டு ஹேகே ಹೊಸ ವಸ್ತ್ರಗಳನ್ನು ಜೀವ ಧರಿಸ್ತಾನಲ್ಲ ವ್ಯಕ್ತಿ, ಅದೇ ರೀತಿಯಲ್ಲೇನೆ ಮುದಿಯಾದ ದೇಹಗಳನ್ನ, ಜೀರ್ಣವಾದ ದೇಹಗಳನ್ನು ಬಿಟ್ಟು ಹೊಸ ಹೊಸ ದೇಹಗಳನ್ನು ಸ್ವೀಕಾರ ಮಾಡ್ತಾನೆ. ಇದೇ ಬಟ್ಟೆ ಬದಲಾಯಿಸಿದಂತೆ ಅಂತ ಹೇಳಿದ. ಬಟ್ಟೆ ಬದಲಾಯಿಸಿದಂತೆ ಶರೀರದ ಬದಲಾವಣೆ ಉಂಟು. ಇದೇ ದೇಹದಿಂದ ದೇಹಕ್ಕೆ ಸಂಚಾರ ಮಾಡೋದು ಅಂದರೆ ಪುರಾಣರಾಗೋದು ಜೀವ ಅಂದರೆ ಈ ಕ್ರಮದಲ್ಲಿ. ಜ್ಞಾನಿಗಳು ಸದಾ ಕಾಲ ವಯಸ್ಸಾಗ್ತಿರ್ಲಿಕ್ಕೇನೆ ಮತ್ತೊಂದು ದೇಹದ ಯೋಚನೆ ಮಾಡ್ತಿರ್ತಾರೆ ಅಂತಾಗಲಿ. ಬಟ್ಟೆ ಹಳೇದಾಗ್ತಿರ್ಲಿಕ್ಕೆ ಹೊಸ ಹಬ್ಬ ಹಬ್ಬ ಅಂತೇಳಿ ಹೊಸ ಬಟ್ಟೆ ತಗೋತಾನಲ್ಲ. ಹೊಸ ಬಟ್ಟೆ ಹಬ್ಬ ಬಂದರೆ ಹೊಸ ಬಟ್ಟೆ ನಾವು ತಗೋತೇವೆ. ಹೊಸ ದೇಹ ತಗೊಳ್ಳದೆ ಅವರಿಗೆ ಹಬ್ಬ, ದೊಡ್ಡ ಉತ್ಸವ. ಹುಟ್ಟಿದ ಮಕ್ಕಳಿಗೆ ಯಾತಕ್ಕೆ ನಾಮಕರಣ ಅಂತ ಮಾಡ್ತೇವೆ ನಾವೀಗ? ಯಾತಕ್ಕೆ ದೊಡ್ಡ ಉತ್ಸವ ಆಚರಿಸ್ತೇವೆ? ಹೊಸ ಬಟ್ಟೆ ಹಾಕಿಕೊಂಡಾಗ ಏನು ಮಾಡ್ತೇವಲ್ಲ, ಆ ರೀತಿ ಕ್ರಮ ಅದು. ಒಂದು ಹೊಸ ದೇಹ ತಗೊಂಡು ಹುಟ್ಟಿ ಬಂದಿದ್ದಾನೆ ಜೀವ, ಹೊಸ ದೇಹ ತಗೊಂಡು ಹುಟ್ಟಿ ಬಂದಿದ್ದಾನೆ, ಸಂಭ್ರಮದ ಆಚರಣೆಯನ್ನು ಮಾಡ್ತಾ ಇರ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ ಆ ದೇಹ ಹುಟ್ಟಿ ಬಂತು, ಏನು ಸಂಭ್ರಮ ಏನು ಸಂಭ್ರಮ, ಆ ದೇಹ ಹೋಯ್ತು ಗೊಳೋ ದೊಡ್ಕೊತ ಕೂತ್ಬಿಡ್ತಾನೆ. ಇಲ್ಲೇ ತಪ್ಪಾಗೋದು. ಇಲ್ಲಿ ಹೊಸ ಬಟ್ಟೆ ತಂದಾಗೆಲ್ಲ ಹೇಗೆ ಸಂತೋಷ ಪಡ್ತಾನೋ, ಪ್ರತಿಯೊಂದು ಸಾವಿನ ಹಿನ್ನೆಲೆಯಲ್ಲಿ ಹೊಸ ದೇಹದ ಉತ್ಪತ್ತಿ ಇದ್ದೇ ಇದೆ. ಒಂದು ದೇಹ ಹೋಗೋದು ಅಂದರೆ ಹೊಸ ದೇಹ ಬರೋದು ಅಂತ ಅರ್ಥ. ಆದ್ದರಿಂದ ಜ್ಞಾನಿಯಾದವನು ಸಾವಿಗೆ ಅಳೋದೇ ಇಲ್ಲ ಅಂತ ಹೇಳಿಬಿಟ್ಟು, ಜ್ಞಾನಿಯಾದವನು ಸಾವಿಗೆ ಅಳೋದೇ ಇಲ್ಲ, ಹೊಸ ದೇಹ ಬರೋದು ಗ್ಯಾರಂಟಿ ಅಂತ. ನಮಗೊಂದು ಸಂಶಯ ಬರುತ್ತಾನೆ ಯಾವಾಗಲೂ ಕೂಡ, ಹೊಸ ಬಟ್ಟೆಯ ಕಾನ್ಸೆಪ್ಟ್ ಯಾರಿಗೆ? ಹೊಸ ಬಟ್ಟೆ ತಗೊಳ್ಳೋ ಶಕ್ತಿ ಇದ್ದವರಿಗೆ. ಇಲ್ಲದೆ ಹೋದರೆ ಹಳೆ ಬಟ್ಟೆನೇ ಗತಿ ಕೊನೆವರೆಗೂ ಕೂಡ. ಇವ್ರ ಬಟ್ಟೆ ಹಳೇದಾಗಿರುತ್ತೆ, ಇನ್ನೊಬ್ರು ಯಾರೋ ಬಿಸಾಡಿರ್ತಾರೆ, ಅದು ಮತ್ತೆ ಹಾಕೋತಾನಷ್ಟೇ. ಹೊಸ ಬಟ್ಟೆ ಕಾನ್ಸೆಪ್ಟ್ ಅವನಿಗಿಲ್ಲ. ಹೊಸ ಬಟ್ಟೆ ಕಾನ್ಸೆಪ್ಟ್ ಬಟ್ಟೆ ತಗೊಳ್ಳೋ ಶಕ್ತಿ ಅವನಿಗಿರಬೇಕು. ಬಟ್ಟೆ ತಾನಾಗಿ ಬರೋದಿಲ್ಲ, ಅದು ತಕ್ಕಂಥ ದುಡ್ಡು ಕೊಟ್ಟರೆ ಮಾತ್ರ ಬಟ್ಟೆ ಬರೋದು. ಅದಕ್ಕೆ ತಕ್ಕಂತೆ ನಾವು ಹಣವನ್ನು ಕೊಡಬೇಕು. ಬಟ್ಟೆಯಲ್ಲಿ ಎಷ್ಟು ವೆರೈಟಿ ಇದೆ ಯೋಚನೆ ಮಾಡಿ. ಸಾಮಾನ್ಯ ಬಟ್ಟೆಯಿಂದ ಹಿಡಿದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳವರೆಗೂ ಬಟ್ಟೆಗಳಿದೆ. ಸಾಮಾನ್ಯ ಬಟ್ಟೆಗಳಿಂದ ಹಿಡಿದು ಲಕ್ಷಗಟ್ಟೆ ಕೊಟ್ಟರು ಬಟ್ಟೆಗಳು ಸಿಗ್ತಾ ಇರುತ್ತೆ. ನಮ್ಮ ದೇಹಗಳು ಹಾಗೆ ಅಂತ ಹೇಳ್ತಾರೆ. ನಮ್ಮ ದೇಹಗಳು ಹಾಗೆ, ಸಾಮಾನ್ಯ ದೇಹಗಳು ಬೇರೆ, ವಿಶೇಷ ದೇಹಗಳು ಬೇರೆ. ಎಲ್ಲ ದೇಹಗಳು ಒಂದೇ ಅಂತ ಹೇಳೋರಿಗೆ ಭಗವದ್ಗೀತೆ ಒಪ್ಪೋದಿಲ್ಲ. ಎಲ್ಲ ಬಟ್ಟೆಗಳು ಒಂದೇ ಅಂತೇಳಿ ಅಂಗಡಿ ಇಡೀ ಗೊತ್ತಾಗುತ್ತೆ. ಎಲ್ಲ ಬಟ್ಟೆಗಳು ಒಂದೇ ಅಂತ ಇಟ್ಟುಬಿಡಿ, ರೇಷ್ಮೆ ಬಟ್ಟೆ ಕಾಟನ್ ಬಟ್ಟೆ ರೀತಿ ಮಾಡಿ ಪಾಪರಾಗಿ ಹೋಗ್ಬಿಡ್ತಾನೆ ಆ ಕಡೆ. ಇವತ್ತು ಬಟ್ಟೆಗಳಲ್ಲಿ ವ್ಯತ್ಯಾಸ ಇದ್ದೇ ಇದೆ, ಗಮನಿಸ್ಬೇಕು ನಾವು. ಬಟ್ಟೆಗಳಲ್ಲಿ ವ್ಯತ್ಯಾಸ ಇದ್ದೇ ಇದೆ, ವ್ಯತ್ಯಾಸಕ್ಕೆ ತಕ್ಕಂತೆ ಬಾಳಿಕೆ ಇದೆ ಅದಕ್ಕೀಗ. ಇವತ್ತು ರೇಷ್ಮೆ ಬಟ್ಟೆ ನೋಡಿ, ದುಡ್ಡು ಜಾಸ್ತಿ ಕೊಡ್ತಾರೆ, ಬಾಳಿಕೆ ಹಾಗೆ ಬರುತ್ತೆ, ಅದರ ವಿನ್ಯಾಸ ಹಾಗೇ ಇದೆ, ಅದರ ಅಟ್ರಾಕ್ಷನ್ನು ಹಾಗೇ ಇದೆ. ಆದರೆ ಅದು ಆ ರೀತಿಯಾದ ಒಂದು ಹಿರಿಮೆ ಈ ಕಾಟನ್ ಬಟ್ಟೆ ಬರೋಕ್ಕೆ ಸಾಧ್ಯವೇ ಇಲ್ಲ. ರೇಷ್ಮೆ ಬಟ್ಟೆಯ ಮಹತ್ವ ರೇಷ್ಮೆ ಬಟ್ಟೆಗೆ, ಕಾಟನ್ ಬಟ್ಟೆ ಅದು ಕಾಟನ್ ಬಟ್ಟೆಗೇನೆ ಹೊರತು ಎಲ್ಲದಕ್ಕೂ ಬರೋದಿಲ್ಲ. ಅದು ಒಂದು ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಲ್ಲ ದೇಹಗಳು ಒಂದೇ ದೇಹ ಅಲ್ಲ. ಅದು ಪ್ರತಿಯೊಬ್ಬ ವ್ಯಕ್ತಿ ತಾನು ಬಟ್ಟೆ ಧರಿಸಿದವನು ಮತ್ತೊಂದು ಬಟ್ಟೆಯ ಕಾನ್ಸೆಪ್ಟ್ ಹೇಗೆ ಇಟ್ಕೊಂಡಿರ್ತಾನೋ. ನಾವು ಏನು ದೇಹದಲ್ಲಿ ಬದುಕಿದ್ದೇವೆ, ಇನ್ನೊಂದು ದೇಹ ನಮಗೆ ಬಂದೇ ಬರುತ್ತೆ ಎಂದು ಖಚಿತ ಇರೋದ್ರಿಂದ ಆ ದೇಹ ಇದಕ್ಕಿಂತ ಉತ್ತಮ ಆಗಿರಬೇಕು. ಆ ರೀತಿ ಪ್ರಯತ್ನ ಪಡಬೇಕು ನಾವು. ಆ ದೇಹ ಇದಕ್ಕಿಂತ ಉತ್ತಮ ಆಗಬೇಕು. ಮಗು ತಾಯಿ ಬಟ್ಟೆ ಬದಲಾಯಿಸಬೇಕಾದ್ರೆ ನೋಡು ಹೊಸ ಬಟ್ಟೆ ತಂದಿದ್ದೇನೆ ಅದಕ್ಕಿಂತ ಚೆನ್ನಾಗಿದೆ ನೋಡು ಅಂತ ಹೇಳ್ತಾರೆ. ತಕ್ಷಣ ಆಗಿದ್ರೆ ಬಿಸ್ತೇನೆ ಅಂತ ಹೇಳ್ತಾರೆ. ಆ ಬಟ್ಟೆ ನೋಡಿಯೇ ಬಟ್ಟೆ ಮಗು ಕೆಲವೊಬ್ಬರು ಮಕ್ಕಳು ಭಾರಿ ಬುದ್ಧಿ ಅಂತ ಇರ್ತಾರೆ. ಬಟ್ಟೆ ತೋರಿಸ್ ಮೊದಲು ಅಂತ ಹೇಳ್ತಾರೆ. ಬಟ್ಟೆ ತೋರಿಸು ಆಮೇಲೆ ಬಿಚ್ಚುತ್ತೇವೆ ಅಂತ ಹೇಳ್ತಾರೆ. ತೋರಿಸಿದ ತಕ್ಷಣ ಬಿಚ್ಚಿಬಿಡ್ತಾರೆ. ಇವತ್ತು ಜ್ಞಾನಿಗಳ ಕಣ್ಣಿಗೆ ತಮ್ಮ ಮುಂದಿನ ದೇಹ ಕಾಣುತ್ತಂತ ಹಾಗೆ. ಸಾಮಾನ್ಯ ಚಿಕ್ಕ ಮಕ್ಕಳಿಗೆ ತಾಯಿ ತೋರು ತಂದಿರೋ ಬಟ್ಟೆ ಹೊಸ ಬಟ್ಟೆ, ತಂದೆ ತಂದಿರೋ ಹೊಸ ಬಟ್ಟೆ ಹೇಗೆ ಕಾಣುತ್ತೋ, ಜ್ಞಾನಿಗಳಿಗೆ ತಮ್ಮ ಮುಂದಿನ ದೇಹ ಆ ನಿಶ್ಚಯ ಮಾಡ್ಕೊಂಡ್ಬಿಟ್ಟು ಕಾಣ್ತಾ ಇರುತ್ತಂತಾಗಲಿ. ಅದಕ್ಕೆ ಮಗು ಹೊಸ ಬಟ್ಟೆ ಬಂದಾಗ ಹಳೆ ಬಟ್ಟೆ ಬಿಚ್ಚಲಿಕ್ಕೆ ಹ್ಯಾ ಕುಣಿದಾಡ್ತಾ ಇರ್ತಾರೋ, ವಾದಿರಾಜರು ರಾಘವೇಂದ್ರ ಸ್ವಾಮಿಗಳಂಥವ್ರು ವೃಂದಾವನ ಪ್ರವೇಶಕ್ಕೆ ಅನೌನ್ಸ್ ಮಾಡಿ ಕೂತಿರ್ತಾರೆ, ನೋಡಿ ನಾವು ಹೊರಡ್ತಾ ಇದ್ದೇವೆ ಅಂತ ಹೇಳಿಬಿಟ್ಟು. ಉತ್ತಮವಾದಂಥ ಲೋಕಕ್ಕೆ ಹೋಗ್ತಾ ಇದ್ದೇವೆ ನಾವೀಗ. ಇದು ಹೇಳ್ತಾರೆ ಇಲ್ಲಿ ಹೊಸ ಪ್ರಶ್ನೆ, ಒಳ್ಳೆ ಪ್ರಶ್ನೆ ಉತ್ತರ ಸಿಗ್ತಾ ಇದೆ. ಹಾಗಿದ್ರೆ ಯಾರ ಸಾವಿಗೆ ಒಳಬೇಕಾಗಿಲ್ವೇ ಅಂತ ಪ್ರಶ್ನೆ ಬಂತು. ಯಾರ ಸಾವಿಗೆ ಒಳಬೇಕಾಗಿಲ್ಲ ಅಂತ ಕೇಳಿದರೆ, ಇಲ್ಲ ಒಳ್ಳೆಯವರ ಸಾವಿಗೆ ಅಳಬೇಕಾಗಿಲ್ಲ ಅಂತ. ಒಳ್ಳೆಯವರ ಸಾವಿಗೆ ಅಳಬೇಕಾಗಿಲ್ಲ ಯಾತಕ್ಕೆ ಗೊತ್ತೇನು, ಅಲ್ಲಿ ಒಳ್ಳೆ ದೇಹ ಬರೋ ಗ್ಯಾರಂಟಿ ಇರೋದ್ರಿಂದ. ಒಳ್ಳೆಯವರ ಸಾವಿಗೆ ಒಳ್ಳೆ ದೇಹ ಬರೋ ಗ್ಯಾರಂಟಿ ಇರೋದು ಅಳಬೇಕಾಗಿಲ್ಲ. ಕೆಟ್ಟವರ ಸಾವಿಗೆ ಅವ್ರಿಗೆ ಕೆಟ್ಟ ದೇಹ ಬರೋದೇ ಗ್ಯಾರಂಟಿ, ಆದ್ದರಿಂದ ಅಳಲೇಬೇಕಾಗುತ್ತೆ. ಅದಕ್ಕೆ ಏನೋ ಕಷ್ಟಪಟ್ಟು ಪಾಪ ಒಂದು ಕೆಲಸ ಹಿಡ್ಕೊಂಡಿದ್ದ, ಏನೋ ಕಂಡವ್ರ ಕಾಲು ಹಿಡಿದು ಏನೋ ಮಾಡಿ ಕೆಲಸ ಸಿಕ್ಕಿತ್ತು, ಯಾವ ಕಡೆ ಕಂಪ್ನಿ ಕ್ಲೋಸ್ ಆಯಿತು, ಹೊಡ್ಕೊಂಡ್ಬಿಡ್ತಾರೆ, ಅಯ್ಯೋ ಏನು ಗತಿ ಅಂತ ಹೊಡ್ಕೊಂಡ್ಬಿಡ್ತಾರೆ. ಪಾಪ ಅವನು ಡೊನೇಷನ್ ಕೊಟ್ಟಿದ್ದು ವಾಪಸ್ ಬಂದಿಲ್ಲ, ಪಾಪ ಲಂಚ ಕೊಟ್ಟದೇ ವಾಪಸ್ ಬಂದಿಲ್ಲ, ಅಟ್ರಲ್ಲಿ ಕಂಪ್ನಿ ಮುಚ್ಚಿ ಹೋಗ್ಬಿಟ್ರೆ ಎಷ್ಟು ದುಃಖ ಆಗಬೇಕು ಅವನಿಗೆ. ಯೋಚನೆ ಮಾಡಿ, ಸಂಬಳನೂ ಹೋಯ್ತು ಲಂಚನೂ ಹೋಯ್ತು, ಹಾಗಾಗಿಬಿಡುತ್ತೆ. ಆದರೆ ಭಾರಿ ಪ್ರತಿಭಾವಂತನಾದವನು, ಯಾವುದೋ ಕಂಪ್ನಿ ಸೇರಿದ್ದ, ಕಂಪ್ನಿ ಮುಚ್ಚುತ್ತೆ ಅಂತ ಯೋಚನೆ ಮಾಡಿ ಇನ್ನೊಂದು ಬೆಟರ್ ಜಾಬ್ ಸಿಗುತ್ತೆ ಅದಕ್ಕೆ ಯಾಕೆ ಯೋಚನೆ ಅಂತ ಹೇಳಿಬಿಡಿದ. ದಡ್ಡನಾದವನಿಗೆ ಸಿಕ್ಕೊಂದು ಕೆಲಸ ಸಿಕ್ಕಿದ್ದೇ ಪುಣ್ಯ, ಆದರೆ ಒಳ್ಳೆಯವನಿಗೆ ಪ್ರತಿಭಾವಂತನಿಗೆ ಇನ್ನೊಂದು ಕೆಲಸ ಯಾವ ಕೆಲಸ ಬೇಕಾದ್ರೂ ಹಾಕೊಂಡ್ಬಿಡ್ತಾರೆ. ಅಂದರೆ ಜ್ಞಾನಿಗಳಿಗೆ ಒಳ್ಳೆಯ ದೇಹ ಬರೋದು 100% ಖಚಿತ ಅವರಿಗೆ. ಅದಕ್ಕೆ ಸಾವಿನ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ ಅವರು. ಆದರೆ ಇವ್ರಿಗೆ ಹಾಗಲ್ಲ, ಸಾಮಾನ್ಯರಿಗೆ ಹಾಗಲ್ಲ. ಯಾತಕ್ಕೆ ಸಾಮಾನ್ಯರು ಅಳುತ್ತಾರೆ ಅಂದರೆ ಅದಕ್ಕೇನೆ, ಏನೋ ಒಂದು ಕೆಟ್ಟದ ಒಳ್ಳೆಯದು ಈ ದೇಹ ಅಂತಿತ್ತು, ಇದು ಹೋದ್ರೆ ಮುಂದೆ ಏನಾಗುತ್ತೋ ಯಾರಿಗೆ ಗೊತ್ತು. ಮನುಷ್ಯದೇ ಬರೋ ಗ್ಯಾರಂಟಿನಿಂದ ಫಸ್ಟು. ಎಷ್ಟೋ ಜನ ಮನುಷ್ಯರಾಗಿ ಹುಟ್ಟ ಗ್ಯಾರಂಟಿ ಕೆಲವರು ಭಾರಿ ಬುದ್ಧಿವಂತಿರ್ತಾರೆ, ನಾವು ಮತ್ತೆ ಹುಟ್ಟೇ ಹುಡ್ತೇವೆ, ಬೆಂಗಳೂರಲ್ಲೇ ಹುಡ್ತೇವೆ, ಎಣ್ಣ ಕಾಲದಲ್ಲೇ ಹುಡ್ತೇವೆ, ಇದು ಏನೋ ಅನ್ಕೊಂಡ್ಬಿಟ್ಟಿರ್ತಾರೆ ಪಾಪ. ಶಾಸ್ತ್ರ ಹೇಳುತ್ತೆ ಯಾವ ಮೂಲೆಯಲ್ಲಿ ಹಂದಿಯಾಗಿ ಹುಡ್ತೀವೋ ಯಾರಿಗೆ ಗೊತ್ತು ಅಂತ ಹೇಳ್ತಾರೆ, ಎಲ್ಲಿ ನಾಯಿಯಾಗಿ ಹುಡ್ತೀವೋ ಯಾರಿಗೆ ಗೊತ್ತು. ಕ್ರಿಮಿಕೀಟವಾಗಿ ಜನಿಸಿದಾಗ ಹರಿಶರಣು ಎಂದ ಜನರು ಉಂಟೆ, ಹರಿಹರಿಣನಾಗಿ ಜನಿಸಿದಾಗ ಹರಿಶರಣು ಎಂದ ಜನರು ಉಂಟೆ. ವಾದಿರಾಜ ಸ್ವಾಮಿಗಳಂತವರು ಕೇಳ್ತಾರೆ, ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಿ, ಏನೋ ಭಗವಂತ ದೇಹ ಕೊಟ್ಟಿದ್ದಾನೆ, ಇದನ್ನು ಉಪಯೋಗ ಮಾಡಿಕೊಳ್ಳೋದ್ರ ಬದಲು ಮುಂದೊಂದು ದೇಹ ಬರುತ್ತೆ ಅವ ಸಾಧನೆ ಮಾಡ್ತೀರಿ ಅಂತಿಲ್ಲ, ಎಷ್ಟು ದೊಡ್ಡ ತಪ್ಪು ಮಾಡ್ತೀರಿ ಅಂತ ಹೇಳ್ತಾರೆ. ಅದು ಸಾಧ್ಯವೇ ಇಲ್ಲ. ಉನ್ನತ ಮಟ್ಟದ ಜ್ಞಾನಿಗಳಿಗೆ ಅದು ಸಾಧ್ಯ, ಸಾಮಾನ್ಯರಾಗಲಿ ಯೋಚನೆ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ನಮ್ಮ ಜೀವನದಲ್ಲಿ ಸದಾಕಾಲವೂ ಕೂಡ ಉತ್ತಮ ದೇಹವರ ಗ್ಯಾರಂಟಿ ಮಾಡ್ಕೋಬೇಕು, ನಾವು ಉತ್ತಮ ದೇಹ ಬರೋ ಗ್ಯಾರಂಟಿ ಮಾಡ್ಕೋಬೇಕು. ನಮಗೆ ಆ ಕಲ್ಪನೆಯೇ ಇಲ್ಲ ಇವತ್ತಿನ ದಿವಸ. ಉತ್ತಮ ದೇಹ ಬರೋದು ಯಾವಾಗ ಗ್ಯಾರಂಟಿ? ಹೊಸ ಬಟ್ಟೆಗೆ ತಕ್ಕಷ್ಟು ಬೆಲೆ ಕೊಟ್ಟರೆ ಅದು ಬರೋದು ಗ್ಯಾರಂಟಿ. ಉತ್ತಮ ದೇಹ ಬರಬೇಕಾದ್ರೆ ಅದು ತಕ್ಕಂತೆ ಸಾಧನೆ ಮಾಡಿರಬೇಕು. ಬಟ್ಟೆಗೆ ಧನ ಬೇಕು, ಒಳ್ಳೆಯ ದೇಹಕ್ಕೆ ಸಾಧನ ಬೇಕು. ಇದನ್ನು ಅರ್ಥ ಮಾಡಿಕೊಂಡು ತಿಳಿಯಿರಿ. ಧನ ಬೇರೆ, ಸಾಧನ ಬೇರೆ. ಧನಕ್ಕೂ ಬೆಲೆ ಕಟ್ಟಬಹುದು, ಸಾಧನ ಭಾರಿ ದೊಡ್ಡದದು ಒಂದು. ಅದಕ್ಕೆ ಸಾಧನ ಶರೀರವಿದು, ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ಈ ಮಾತಿನೊಳಗೆ